श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गभक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्वभारजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ॐ। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदयादिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ॐ। ನಂತರ ರಾಜ ಪ್ರಶ್ನೆ ಮಾಡುತ್ತಾ ಇದ್ದಾನೆ, ನನಗೆ ಸೂರ್ಯ ಚಂದ್ರ ವಂಶದ ವಿಸ್ತಾರವನ್ನು ಹೇಳಬೇಕು. ಅವಾಗ ಹೇಳ್ತಾ ಇದ್ದಾರೆ, ವಿವಸ್ವಾನ್ ನಾಮಕ ಸೂರ್ಯ, ಆ ಸೂರ್ಯದೇವರ ಮಗ ವೈವಸ್ವತ ಮನು. ವೈವಸ್ವತ ಮನುಗಳಿಗೆ ಪ್ರಜೆ ಆಗಲಿಲ್ಲ, ಅದಕ್ಕಾಗಿ ಅವರು ಯಜ್ಞವನ್ನು ಮಾಡಿದಾಗ ಹುಟ್ಟಿದವಳೆ ಇಳ. ಅಂದರೆ ಅವರು ಸಂಕಲ್ಪ ಮಾಡಿದ್ದೇನೋ ಗಂಡಿಗಾಗಿ, ಹುಟ್ಟಿದ್ದು ಹೆಣ್ಣು. ಅದಕ್ಕಾಗಿ ಅಂದರೆ ಹೋತೃಗಳಾಗಿರತಕ್ಕಂಥ ಮಿತ್ರಾವರುಣರು ಆಹುತಿ ಕೊಡುವಾಗ ಇವರ ಹೆಂಡತಿ ಹೇಳಿ ಕಳಿಸಿದ್ದು, ನನಗೆ ಹೆಣ್ಣು ಬೇಕು ಅಂತ. ಅವರು ಆಹುತಿ ಕೊಟ್ಟು ಹೆಣ್ಣಾಯಿತು. ರಾಜ ಕೇಳ್ತಾನೆ, ನಾನು ಗಂಡು ಅಂತ ಹೇಳಿದ್ದೆ, ಹೆಣ್ಣು ಹೇಗೆ ಬಂತು? ಸರಿ, ನಂತರ ಆ ಹೆಣ್ಣನ್ನು ಗಂಡು ಮಾಡಲಿಕ್ಕೆ ತಪಸ್ಸು ಮಾಡಿದ್ದು. ಇಲ್ಲಿಷ್ಟೇ ವಿಷಯ. ಯಾರೂ ಹುಟ್ಟಿದ ಮಗುವನ್ನು ಅದರ ಧರ್ಮವನ್ನು ಬದಲು ಮಾಡಲಿಕ್ಕೆ ಯಾರು ಹೋಗಲ್ಲ. ಮನುಗಳಿಗೆ ಮನಸ್ಸು ಹೇಗೆ ಬಂತು ಅಂದರೆ, ಮಗುವಿನ ಕರ್ಮಾನುಸಾರ ಮಗುವಿಗೆ ಬದಲಾಗಬೇಕಾಗಿತ್ತು. ಆ ರೀತಿಯಲ್ಲಿ ಆಯಿತು. ಎಲ್ಲ ಕರ್ಮಕ್ಕೆ ಹೊರಡುತ್ತೆ. ಮಗುವಿನ ಕರ್ಮಾನುಸಾರ ವಿಶೇಷವಾಗಿ ತಂದೆ ತಪಸ್ಸು ಮಾಡಿದ್ದು, ಶ್ರೀಹರಿ ಹೆಣ್ಣನ್ನು ಗಂಡು ಮಾಡಿದ್ದು. ಗಂಡು ಮಾಡಿದ ಮೇಲೆ ಸುದ್ಯುಮ್ನನಾದ ಒಂದು ದಿವಸ ಸುಕುಮಾರವನ ಅಂತ ರುದ್ರದೇವರ ವನ ಮೇರು ಪರ್ವತದ ಸುತ್ತು ಪ್ರಾಂತದಲ್ಲಿರ್ತಕ್ಕಂಥದ್ದು, ಅಲ್ಲಿಗೆ ಹೋದಾಗ ರುದ್ರದೇವರ ಶಾಪ, ಗಂಡಸರು ಪ್ರವೇಶ ಮಾಡಿದರೆ ಹೆಂಗಸರಾಗಲಿ ಅಂತ. ಅಲ್ಲಿ ನೋಡಿದರೆ ಇವರು ಕುದುರೆಗಳ ಸಹಿತವಾಗಿ ಎಲ್ಲರೂ ಹೆಂಗಸರಾದರು. ಹೆಣ್ಣಾದವ ರಾಜ್ಯಕ್ಕೆ ಹೇಗೆ ಬರಬೇಕು ಅಂತ ದುಃಖದಿಂದ ಅಲ್ಲೇ ಇದ್ದಾಗ ಬುಧ ಬರ್ತಾ ಇದ್ದಾರಲ್ಲಿ, ಬಂದು ಪರಿಗ್ರಹ ಮಾಡುತ್ತಾ ಇದ್ದಾರೆ ಇಳೆಯನ್ನು. ಅವರಲ್ಲಿ ಬಂದವರೇ ಪುರೂರವ. ಅಲ್ಲಿಂದ ಮತ್ತು ವಿಶೇಷವಾದ ಸಂತತಿ ಬೆಳೆದು ಬಂತು. ನಂತರ ಇಳಾದೇವಿ ಅವರು ವಿಶೇಷವಾಗಿ ಇಳೆಯಾಗಿದ್ದಾಗ ಮತ್ತು ಸುದ್ಯುಮ್ನಾಗಿದ್ದಾಗಲೂ ಮಕ್ಕಳಾದರು. ಇಳಾದೇವಿಯಾಗಿದ್ದಾಗ 3 ಜನ ಮಕ್ಕಳಾದರು, ಸುದ್ಯುಮ್ನಾಗಿದ್ದಾಗ 2 ಆದರು. ನಂತರ ಇಳಾದೇವಿ ಆಕೆ ವಿಶೇಷವಾಗಿ ಅಲ್ಲೇ ದುಃಖ ಪಡ್ತಾ ಇದ್ದಾರೆ. ಅಲ್ಲಿಗೆ ವಸಿಷ್ಠರು ವಿಶೇಷವಾಗಿ ಆ ಪರಿಸ್ಥಿತಿಯನ್ನು ನೋಡಿ ಅವರಿಗಾಗಿ ರುದ್ರದೇವರಲ್ಲಿ ತಪಸ್ಸು ಮಾಡುತ್ತಾರೆ. ರುದ್ರದೇವರು 1 ತಿಂಗಳು ಹೆಣ್ಣು, 1 ತಿಂಗಳು ಗಂಡಾಗಿರುವಂಥ ವರ ಕೊಡ್ತಾರೆ. ಕೊನೆಗೆ ಪ್ರಜೆಗಳಿಗೆ ನಮ್ಮ ರಾಜ ಯಾರು ಅಂತಲೇ ಗೊತ್ತಾಗದೆ ಹೋಗರು ಅಂತ ಸ್ಥಿತಿ ಬಂದಾಗ ಅವರು ವಿರಕ್ತರಾಗಿ ಹೊರಟು ಹೋಗ್ತಾರೆ. ಗಯ, ಉತ್ಕಲ, ವಂಗ ಅಂತ 3 ಜನ ವಿಶೇಷವಾಗಿರತಕ್ಕಂಥ. ನಂತರ ವೈವಸ್ವಮನವರು ಪುನಃ ಮಕ್ಕಳನ್ನು ಪಡೆಯುತ್ತಾರೆ. ಇಕ್ಷ್ವಾಕು ಮೊದಲಾದಂಥ ಮಕ್ಕಳೆಲ್ಲರೂ ಬರುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಪೃಷಧ್ರ, ಕಾರುಷ, ದಿಷ್ಟ ಅಂತ ಅನೇಕ ಜನ ಮಕ್ಕಳು ಬರುತ್ತಾರೆ. ಅದರಲ್ಲಿ ಶರ್ಯಾತಿ, ಶರ್ಯಾತಿ ವಿಶೇಷವಾಗಿರತಕ್ಕಂಥ ಮಗಳು ಸುಕನ್ಯೆಯನ್ನು ಪಡೆಯುತ್ತಾರೆ. ಚವನ ಮಹರ್ಷಿಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿ ಚವನ ಮಹರ್ಷಿಗಳ ಆಶ್ರಮದಲ್ಲಿ ಹುತ್ತು ಬೆಳೆದಿರುತ್ತೆ, 2 ತೂತಿರುತ್ತೆ, ಅಲ್ಲೇನು ಹೊಳಿತಾ ಇರುತ್ತೆ. ಅದಕ್ಕೆ ಸುಕನ್ಯಾ 1 ಕಡ್ಡಿ ತಗೊಂಡು ಚುಚ್ಚುತ್ತಾಳೆ, 2ನ್ನು. ಎರಡೂ ಕಡೆಯಿಂದ ರಕ್ತ ಬರ್ತಾ ಇರುತ್ತೆ. ನೋಡಿದರೆ ಇಡೀ ಸೈನ್ಯಕ್ಕೆ ಮಲಮೂತ್ರ ಕಟ್ಟಿ ಹೋಗುತ್ತೆ. ರಾಜ ಏನೋ ಆಯಿತು ಅಂದುಕೊಳ್ತಾನೆ. ಮಗಳು ಹೇಳುತ್ತಾಳೆ ಹೀಗೆ ಮಾಡಿದೆ. ನೋಡಿದರೆ ಅಲ್ಲಿ ಚವನ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಅವರ ಕಣ್ಣೇ ಹೋಗಿದೆ. ರಾಜ ಕೇಳಿದ, ತಪ್ಪಾಯ್ತಯ್ಯ, ಸರಿ ನೀವು ತಪ್ಪು ಮಾಡಿದ್ದಕ್ಕೆ ನಾನೇನು ಸಿಟ್ಟು ಮಾಡುತ್ತಾ ಇಲ್ಲ, ನೀವು ತಪ್ಪು ಮಾಡಿದ್ದಕ್ಕೆ ನಾನು ಸಿಟ್ಟು ಮಾಡುತ್ತಾ ಇಲ್ಲ, ನನ್ನ ಕಣ್ಣು ಹೋಗಿದೆ, ಮತ್ತು ನನಗೆ ಆಧಾರ ಬೇಕಲ್ಲ, ಅದಕ್ಕೆ ಯಾರು ಕಣ್ಣು ತೆಗೆದಿದ್ದಾರೆ ಅವರೇ ಕಣ್ಣಾಗಿ ನಿಲ್ಲಲಿ. ಚವನ ಮಹರ್ಷಿಗಳು ಹೇಳ್ತಾರೆ. ಹೇಳಿದಾಗ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಹೋಗ್ತಾರೆ. ಆ ಮಗಳಂಥವಳು, ಅಯ್ಯಪ್ಪ ಸುಮ್ಮನೆ ಇರದೆ ಇವರ ಕಣ್ಣು ತೆಗೆದು ಬಿಟ್ಟೆ, ಈ ಮುದುಕನ ಕಟ್ಕೋಬೇಕಾಯಿತಲ್ಲ ಅಂತ ಎಂದೂ ಆಲೋಚನೆ ಮಾಡಿಲ್ಲ ಆಕೆ. ಎಂಥ ಜ್ಞಾನಿಗಳು, ಎಂಥ ಜ್ಞಾನಿಗಳಿವರು, ಇವರನ್ನು ನಾನು ಪಡೆಯುವಂಥ ಭಾಗ್ಯ ಬಂತಲ್ಲ ಅಂತ ಅವರ ಸೇವಾ ಅಚ್ಚುಕಟ್ಟಾಗಿ ಮಾಡಿದ್ದೆ. ಅದಕ್ಕೆ ಇಲ್ಲಿ ಹೇಳೋದೆಲ್ಲ ಇಷ್ಟೇ, ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಮನುಷ್ಯರಿಗೆ ಬರುವ ಆಲೋಚನೆಗಳು ಆ ಹುಡುಗಿಗೆ ಬರಲಿಲ್ಲ. ಯಾರಿಗೂ ಬಾರದ ಆಲೋಚನೆ, ಅದ್ಭುತವಾದ್ದು. ದೊಡ್ಡವರು ಸಿಕ್ಕಿದ್ದಾರೆ ನನಗೆ ಅಂತ ಸೇವಾ ಮಾಡಿದ್ಲಲ್ಲ, ಅದೆಂಥದ್ದು. ಎಲ್ಲವೂ ನೋಡಿದಾಗ ಕರ್ಮ, ಹಿಂದಿನ ಪುಣ್ಯ ಕರ್ಮ, ಅದರಿಂದ ದೊಡ್ಡವರು ಸಿಕ್ಕಿದ್ದಾರೆ. ಅದರಲ್ಲಿ ಚೂರು ಪಾಪ ಕರ್ಮ, ಅದಕ್ಕೆ ಕಣ್ಣು ತೆಗೆಯುವ ಪ್ರಸಂಗ. ಆ ಪುಣ್ಯ ಕರ್ಮದ ಲಾಭದಿಂದ ಅಂಥ ದೊಡ್ಡವರು ಪತಿಯಾಗಿ ಸಿಕ್ಕದ್ದು. ಹೌದು, ನಂತರ ಅವರು ನೋಡಿದರು ಶವನ ಮಹರ್ಷಿಗಳು, ಆಕೆ ತುಂಬ ಶ್ರದ್ಧೆಯಿಂದ ಸೇವಾ ಮಾಡುತ್ತಾ ಇದ್ದರೆ ಏನು ಬೇಕು? ಏನೂ ಇಲ್ಲ, ನಮ್ಮನೆಯವರೆಲ್ಲ ನನಗೆ ದುಃಖ ಇಲ್ಲ, ನಿಮ್ಗೆ ಗೊತ್ತದು. ಯಾಕೆ? ಮನಸ್ಸು ಒಳಹೊಕ್ಕು ನೋಡತಕ್ಕಂಥ ಶಕ್ತಿ ನಿಮಗಿದೆ. ನನ್ನ ತಂದೆ ದುಃಖ ಪಡ್ತಾ ಇದ್ದಾನೆ, ವಯಸ್ಸಾದವರಿಗೆ ನನ್ನ ಚಿಕ್ಕ ಮಗಳು ಕೊಟ್ಟೆ ಅಂತ. ಆ ತಂದೆಯ ದುಃಖವನ್ನು ಪರಿಹಾರ ನೀವು ಮಾಡಬೇಕು. ಅರ್ಥ ಆಯ್ತು ಅವರಿಗೆ. ಸರಿ ಅಂದರು. ಅಶ್ವಿನಿ ದೇವತೆಗಳನ್ನು ಕರೆಸಿದರು. ಆ ವಿಶೇಷವಾಗಿರತಕ್ಕಂಥ ಅಶ್ವಿನಿ ದೇವತೆಗಳು ಅವರಿಗೆ ಸೋಮಪಾನಾರ್ಹತೆ ತಂದುಕೊಟ್ಟರು. ಅದಕ್ಕೆ ಅವರು ಇವರನ್ನು ಯೌವನರಾಗಿ ಮಾಡಿದರು. ನಂತರ ಒಂದು ದಿನ, ಇದು ರಾಜನಿಗೆ ಗೊತ್ತೇ ಇಲ್ಲ, ರಾಜ ಒಂದು ಸಲ ಹೇಗಿದ್ದಾಳೆ ಮಗಳು ಅಂತ ನೋಡಲಿಕ್ಕೆ ಬಂದದ್ದು ಕಾಡಿಗೆ. ಬಂದರೆ ಮಗಳು ಯಾರೋ ಒಳ್ಳೆ ಯೌವನದಲ್ಲಿರುವ ಹುಡುಗನ ಜೊತೆಗೆ ತಿರುಗಾಡ್ತಾ ಇದ್ದಾಳೆ. ರಾಜನಿಗೆ ಸಿಟ್ಟು ಬಂತು. ಮಗಳನ್ನು ಕರೆದು ತುಂಬ ಬೈದು ಬಿಡುತ್ತಾನೆ. ಎಂಥ ಕೆಲಸ ಮಾಡಿದ್ದೀಯಾ? ನಮ್ಮ ವಂಶಕ್ಕೆ ತಕ್ಕಂತೆ ಮಾಡಿಲ್ಲ. ನೀನು ಯಾರ ಜೊತೆ ತಿರುಗ್ತಾ ಇದ್ದೀಯ? ಆವಾಗ ನಕ್ಕು ಹೇಳ್ತಾಳೆ, ಅವರೇ ಅವರು. ಆವಾಗ ರಾಜನಿಗೆ ತುಂಬ ಸಂತೋಷ ಆಗುತ್ತೆ. ಆ ರೀತಿಯಾಗಿ ಚವನ ಮಹರ್ಷಿಗಳ ಅದ್ಭುತವಾಗಿರತಕ್ಕಂಥ ಚರಿತ್ರೆಯನ್ನು ಹೇಳಿದರು. ಅಂದರೆ ಇಲ್ಲಿ ನಾವು ನೋಡಬೇಕಾಗಿದ್ದಿಷ್ಟೇ, ಸುಕನ್ಯಾ ದೇವಿಯನ್ನು ಸ್ಮರಣೆ ಮಾಡಬೇಕು. ಅದ್ಭುತ ವ್ಯಕ್ತಿತ್ವ, ದೊಡ್ಡವರ ಬಗ್ಗೆ ಸರಿಯಾದ ಕಲ್ಪನೆ ಸರಿಯಾದ ಸಮಯಕ್ಕೆ ಬಂತು. ಯಾವಾಗಾದರೆ ಅವರ ಹತ್ತಿರ ಬಂದಿದ್ದಾಳೆ ಆವಾಗ ಅವರ ಬಗ್ಗೆ ಏನೋ ಬುದ್ಧಿ ಇದ್ದು, ಕೊನೆಗೆ ಸಾಯುವಾಗ ಸದ್ಬುದ್ಧಿ ಬಂದರೆ ಏನು ಉಪಯೋಗ ಅಲ್ವಾ? ನಾವು ಯಾವಾಗ ಯಾರ ಜೊತೆಗಿರ್ತೇವೋ ಆವಾಗ ನಮಗೆ ಸದ್ಬುದ್ಧಿ ಇದ್ದರೆ ಆ ಇದ್ದದ್ದಕ್ಕೆ ಸಾರ್ಥಕ. ಅವರ ಜೊತೆ ಇದ್ದಾಗ ಸದ್ಬುದ್ಧಿ ಇಲ್ಲದೆ ಹೋದ ಮೇಲೆ ಬಹಳ ಸದ್ಬುದ್ಧಿ ಬಂದು ಏನು ಉಪಯೋಗ? ಆ ರೀತಿಯಲ್ಲಿ ಇದಕ್ಕೆಲ್ಲ ಕಾರಣ ಯಾರು? ಒಳಗ ಕೂತವ, ನಮ್ಮ ಕರ್ಮಾನುಸಾರ ಕೊಡ್ತಾ ಬರ್ತಾ ಇದ್ದಾನೆ. ನಂತರ ಶರ್ಯಾತಿಯ ವಂಶದಲ್ಲಿ ಬಂದವರೇ ರೇವತ ರಾಜ. ಆ ರೇವತ ರಾಜನಿಗೆ ಮಗಳು ರೇವತಿ. ಎಷ್ಟು ಹುಡುಕಿದರೂ ಹುಡುಗರೇ ಸಿಗ್ತಾ ಇಲ್ಲ. ಅಂಥ ಕಾಲಕ್ಕೆ ಅವರು ವಿಶೇಷವಾಗಿ ಹೊರಡುತ್ತಾ ಇದ್ದಾರೆ ಬ್ರಹ್ಮದೇವರ ಮನೆಗೆ. ನನ್ನ ರಾಜ್ಯದಲ್ಲಿ ಈ ಹುಡುಗಿಗೆ ಯಾರಿದ್ದಾನೆ ಹುಡುಗ ಅಂತ ಕೇಳಲಿಕ್ಕೆ ಹೋದರು. ಅವಾಗೆಲ್ಲ ಫೆಸಿಲಿಟಿ ಇತ್ತು, ಡೈರೆಕ್ಟಾಗಿ ಬ್ರಹ್ಮದೇವರ ಹತ್ರ ಹೋಗ್ಲಿಕ್ಕೂ ಶಕ್ತಿ ಇತ್ತು ಅವರಿಗೆ. ಇವಾಗ ನಾವು ಪಕ್ಕ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ. ಇವಾಗ ಅಲ್ಲಿಗೆ ಹೋದಾಗ ಬ್ರಹ್ಮದೇವರು ಚೂರು ಗಾನದಲ್ಲಿದ್ದಾರೆ, ಕೇಳ್ತಾ ಇದ್ದಾರೆ ಅಂದರು. ಸ್ವಲ್ಪ ಕೂಡಿ ಅಂದರು. ಸ್ವಲ್ಪ ನಿಮಿಷ ಕೂತದ್ದು. ಬ್ರಹ್ಮದೇವರು ದರ್ಶನ ಕೊಟ್ಟರು. ಏನು ಬೇಕಪ್ಪ ನಿಮಗೆ? ಏನಿಲ್ಲ ಸ್ವಾಮಿ, ನನ್ನ ಹುಡುಗಿಗೆ ಗಂಡು ಬೇಕು, ನೀವೇ ಎಲ್ಲ ಹುಟ್ಟು ಹಾಕೋದು, ಯಾರಿದ್ದಾರೆ ಹೇಳಿ. ನಕ್ಕರಂತೆ ಅವರು, ಎಲ್ಲಿ ಬೇಕು? ನನ್ನ ರಾಜ್ಯದಲ್ಲಿ ಬೇಕು. ನೀ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದೆಯಲ್ಲ, ಅಷ್ಟರೊಳಗೆ ಯುಗಗಳೇ ಕಳೆದು ಹೋಗಿಬಿಟ್ಟಿದೆಯಪ್ಪ. ಹೌದಾ? ನಿನ್ನ ರಾಜ್ಯವೇ ಇಲ್ಲ, ಮತ್ತು ನಾನೇನು ಮಾಡಲಿ? ಹಾಂ, ಇವಾಗ ನೀನು ರಾಜ್ಯ ಎಲ್ಲಿ ಕಟ್ಟಿದೆಯಲ್ಲ, ಅಲ್ಲೇ ವಿಶೇಷವಾಗಿ ದ್ವಾರಕಾ ಪಟ್ಟಣ ಆಗಿದೆ. ಆ ದ್ವಾರಕೆಯಲ್ಲಿ ಕೃಷ್ಣನ ಅಣ್ಣ ಇದ್ದಾನೆ ಬಲರಾಮ, ಆತನಿಗೆ ಕೊಟ್ಟು ಮದುವೆ ಮಾಡು. ಯಾವ ಯುಗದ ಹೆಣ್ಣು ಯಾವ ಯುಗದ ಗಂಡು ಸರಿಯಾಗಿ ಅವರಿಬ್ಬರಿಗೆ ಮದುವೆ. ಅಲ್ಲಿ ಕಟ್ತಾರೆ. ಅಲ್ಲ, ಅಲ್ಲಿಗೆ ಹೋದವರಿಗೆ ಮುದಿತನ ಬರಲಿಲ್ವಾ ಇವರಿಗೆ? ಅಂದರೆ ಬ್ರಹ್ಮದೇವರ ಸಭಾದಲ್ಲಿ ಅಂಥ ವ್ಯವಸ್ಥೆ, ಅಲ್ಲಿ ಮುದಿತನ ಇಲ್ಲ, ಏನೂ ಇಲ್ಲ, ದುಃಖಗಳೇ ಇಲ್ಲ, ಸಂತೋಷವಾಗಿರ್ಬೋದು. ಹಾ, ಇಂಥ ವಿಶೇಷವಾಗಿ ರೇವತಿ ಕಥೆಯನ್ನು ಹೇಳಿ. ಹಾ, ರೇವತಿ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಅವರಿಗೆ ತಕ್ಕಂಥ ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ಅವರಿಗೆ ತಕ್ಕಂಥ ಗಂಡಂದರು ಸಿಗ್ತಾರೆ. ಇನ್ನ ವಿಶೇಷವಾಗಿ ವಯಸ್ಸಿನ ಪ್ರಭಾವ ಶರೀರದ ಮೇಲೆ ಬೀಳಲ್ಲ. ಅಂದರೆ ಶರೀರ ಅದು ಏನೇ ಇದ್ದರೂ ವಯಸ್ಸು ಸರಿಯಾಗಿ ಒಳ್ಳೆ ವಯಸ್ಸಲ್ಲಿದ್ದರೆ ಹೇಗೆ ಚಟುವಟಿಕೆ ಇರಬೇಕು ಆ ಥರ ಚಟುವಟಿಕೆ ನಮ್ಮಲ್ಲಿ ಬಂದು ಬಿಡುತ್ತೆ. ಆಕೆಯನ್ನು ಸ್ಮರಣೆ ಮಾಡಿದರೆ ನಂತರ ವೈವಸ್ವತ ಮನುಗಳ ಇನ್ನೊಬ್ಬ ಮಗ ನಾಭಾಗ ಅಂತ. ನಾಭಾಗ ಚಿಕ್ಕ ಹುಡುಗನಾಗಿದ್ದ, ಗುರುಕುಲದಲ್ಲಿದ್ದ, ಅದಕ್ಕೆ ನಾಭಾಗನಿಗೆ ಭಾಗವಿಲ್ಲದೆ ಆಯಿತು. ಯಾಕೆ? ಗುರುಕುಲದಲ್ಲಿದ್ದವರಿಗೆ ಆಸ್ತಿ ಇಲ್ಲ, ಹಂಚುವ ಕಾಲಕ್ಕಿಲ್ಲ. ಬಂದಾಗ ಕೇಳಿದ ಅಪ್ಪನ, ನನ್ನ ಪರಿಸ್ಥಿತಿ ಏನು? ಹೋಗಯ್ಯ, ಆಂಗಿರಸರು ಯಜ್ಞ ಮಾಡುತ್ತಾ ಇದ್ದಾರೆ. ಆ ಯಜ್ಞದಲ್ಲಿ ವಿಶೇಷವಾಗಿರತಕ್ಕಂಥ ಓ ಮಂತ್ರಗಳನ್ನು ಅವರು ಮರೀತಾರೆ. ನೀನು ಆ ಮಂತ್ರಗಳನ್ನು ನೆನಪು ಮಾಡಿಕೊಡು, ಅವರು ನಿನಗೆ ವಿಶೇಷವಾಗಿ ಯಜ್ಞ ಶೇಷವನ್ನು ಕೊಡ್ತಾರೆ, ಅದರಿಂದ ಬದುಕು. ನಾವು ಹೋಮಗಳು ಮಾಡ್ತೀವಿ, ಯಜ್ಞದಲ್ಲಿ ಎಷ್ಟು ಉಳಿಯುತ್ತೆ? ಒಂದು ಸೌಟ್ ತುಪ್ಪ ಉಳಿಯುತ್ತೆ ಅಷ್ಟೆ, ಏನು ಅಕಾಲಶ ಅದು ಉಳಿಬೋದು, ಅದರಿಂದ ಏನು ಬದುಕಲಿಕ್ಕಾಗುತ್ತೆ? ಆವಾಗ ಹಾಗಲ್ಲ, ಯಜ್ಞ ಮಾಡಿದರೆ ಕೊನೆಗೆ ಉಳಿದ ಪದಾರ್ಥದಿಂದ ಒಬ್ಬ ವ್ಯಕ್ತಿ ಅವನ ವಂಶದವರು ಇಡೀ ಜನ್ಮ ತಿನ್ನಬಹುದು. ಅಷ್ಟು ಯಜ್ಞದಲ್ಲಿ ಪದಾರ್ಥಗಳನ್ನು ದಾನವಾಗಿ ಕೊಡ್ತಾ ಇದ್ರು. ಅದಕ್ಕೆ ಅಲ್ಲಿ ಹೋದಾಗ ಸರಿಯಾಗಿ ಹಾಗೇ ಆಯಿತು. ಅವರು ಕೊಟ್ಟ ಪದಾರ್ಥಗಳನ್ನು ತಗೊಂಡು ಬರ್ತಾ ಇದ್ರೆ ಕಪ್ಪಾದ ಒಬ್ಬ ವ್ಯಕ್ತಿ ಹಿಂದೆ ಬರ್ತಾ ಇದ್ದಾರೆ. ಇದು ಕೇಳಿದ, ಯಾರು ನೀವು, ನನ್ನ ಹಿಂದೆ ಬರ್ತಾ ಇದ್ದೀರ? ಆ ಪದಾರ್ಥ ನಂದಯ್ಯ, ಅದಕ್ಕೆ ನಾ ಬರ್ತಾ. ಇವರಂದು, ಏ ನಂದದು, ನನಗೆ ಕೊಟ್ಟಿದ್ದಾರೆ, ನಂದದು. ಕೊನೆಗೆ ಆ ವ್ಯಕ್ತಿ ಹೇಳಿದರು, ಸುಮ್ಮನೆ ನಮ್ಮದ್ದು ಜಗಳ ಯಾಕೆ, ನಿಮ್ಮಪ್ಪನ್ನೇ ಕೇಳು. ಬಂದರು, ಅವರ ತಂದೆಯನ್ನು ಕೇಳ್ತಾ ಇದ್ದಾರೆ. ಇವರೇನೋ ಅವರದ್ದು ಅಂತ ಹೇಳ್ತಾರಲ್ವಾ, ಅವಾಗ ತಲೆ ಹೌದು ಅಂದರು, ತಲೆ ಎಲ್ಲ ಆಡಿಸಿದ್ರು. ಬಂದವರು ರುದ್ರದೇವರಯ್ಯ, ಯಜ್ಞ ಶೇಷ ರುದ್ರ ಭಾಗ ಅದು ಅವರದ್ದೇ, ಅದು ನಿಂಗೆ ಕೊಟ್ಟಿದ್ದಾರಷ್ಟೇ. ಹೌದಾ ಅಂಥೇಳಿ ಅಷ್ಟಾಂಗ ಎರಗಿ, ಸ್ವಾಮಿ ನಿಮ್ಮದೇ ಅಂತ ಕೊಟ್ಟ. ಅಪ್ಪಂದು ಭಾಗ ಇಲ್ಲ, ತಂದುಕೊಂಡದ್ದು ಹೋಯಿತು ಒಂದು ದುಃಖ ಇಲ್ಲ, ರುದ್ರದೇವರ ದರ್ಶನ ಆಯಿತಲ್ಲ ಅಂತ ಆ ವ್ಯಕ್ತಿ ಶರಣಾಗತನಾದ. ಆವಾಗ ರುದ್ರದೇವರು ಸಂತೋಷದಿಂದ ಅವರಿಗೆ ಬ್ರಹ್ಮಜ್ಞಾನವನ್ನೇ ಕೊಟ್ಟರು, ಎಲ್ಲವನ್ನು ಅವರಿಗೆ ಕೊಟ್ಟು ಹೊರಟೋದು. ರುದ್ರದೇವರು ರುದ್ರದೇವರ ಶಿಷ್ಯರ ಲಕ್ಷಣ ಅಂತ. ನಂತರ ಆ ನಾಭಾಗನ ಚರಿತ್ರೆ ಬಹಳ ಚಿಕ್ಕದು, ಭಾಗವತದಲ್ಲೇ ಹೇಳ್ತಾರೆ. ಈ ಚಿಕ್ಕ ನಾಭಾಗನ ಚರಿತ್ರೆ ಯಾರು ಪ್ರಯತ್ನಪೂರ್ವಕವಾಗಿ ಮೂರು ಹೊತ್ತಿನಲ್ಲಿ ನೆನೆಯುತ್ತಾರೋ ದಿನಾಗಲೂ, ಅವ್ರಿಗೆ ಎಂಥ ಲಾಭ ಆಗುತ್ತೆ, ಏನು ಬರುತ್ತೆ ಅಂದರು. ಎಲ್ಲಿಗೆಲ್ಲಿಗೆ ಸಂಬಂಧ? ಆ ವ್ಯಕ್ತಿ ಚರಿತ್ರೆ ನೆನೆದರೆ ನೆನೆದವರಿಗೆ ಶ್ರೀಹರಿಯಲ್ಲಿ ಏಕಾಂತ ಭಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಥ ವ್ಯಕ್ತಿಗಳವರೆಲ್ಲ, ಅವರನ್ನು ನೆನೆದರೆ, ನೆನೆದವರಿಗೆ ದೇವರಲ್ಲಿ ಏಕಾಂತ ಭಕ್ತಿ ಬರಬೇಕಾದರೆ ಇನ್ನು ಅವರಿಗೆ ಎಂಥ ಭಕ್ತಿ ಇರಬೇಕು? ನಾಭಾಗ ಅದನ್ನೇ ಹೇಳಿದರು. ನಂತರ ನಾಭಾಗನ ಮಗನೇ ಅಂಬರೀಷ, ಅಂಬರೀಷನ ವಿಶೇಷವಾಗಿರತಕ್ಕಂಥ ಕಥೆ, ಮೂರು ದಿನದ ವ್ರತ ಕಥಾ ವಿಶೇಷವಾಗಿ ತಿಳಿಸಿದರು. ನಂತರ ಮನುಗಳಿಗೆ ಇಕ್ಷ್ವಾಕು ಬರ್ತಾ ಇದ್ದಾನೆ. ಇಕ್ಷ್ವಾಕು ಕ್ಷುವತಃ ಮನೋಹ ಜಗ್ನೆ ಇಕ್ಷ್ವಾಕು, ಸೀನುವಾಗ ಹುಟ್ಟಿದವರೇ ಇಕ್ಷ್ವಾಕು. ಅದ್ಭುತವಾದಂಥ ವಂಶ ಪ್ರಭವಾತ, ಅವರಿಗೆ 100 ಜನ ಮಕ್ಕಳಾದರು. ಅದರಲ್ಲಿ ವಿಕುಕ್ಷಿ ಎಲ್ಲರೂ ಬರ್ತಾ ಇದ್ದಾರೆ. ಆ ವಂಶದಲ್ಲಿ ಬಂದವರೇ ಕಕುತ್ಸ್ಥ ಅಂತ ರಾಜ. ದೇವತೆಗಳಿಗೆ ದೈತ್ಯರಿಂದ ತೊಂದರೆ ಆದಾಗ ಅವರ ಜೊತೆ ಯುದ್ಧ ಮಾಡಬೇಕು ಅಂದುಕೊಂಡರೆ ಭಗವಂತ ಹೇಳಿದ್ದು, ಬ್ರಹ್ಮದೇವರು ಹೇಳಿದ್ದು. ಭಗವಂತ ಹೇಳಿದ, ನನ್ನ ಸನ್ನಿಧಾನ ಇರುವಂಥವ ಭೂಮಿಯಲ್ಲಿದ್ದಾನೆ, ಅಲ್ಲಿ ಹೋಗಿ. ಬ್ರಹ್ಮದೇವರು ಹೇಳಿದರು, ದೇವರು ಹೇಳಿದ್ರಪ್ಪ ಹೋಗ್ರಿ ಹೋಗಿ. ವಿಶೇಷವಾಗಿ ಆ ಕಕುಸ್ಥನನ್ನು ಕೇಳ್ತಾ ಇದ್ದಾರೆ. ಆತನ ಹೆಸರು ಕಕುಸ್ಥ ಅಂತಲ್ಲ. ಆ ರಾಜನನ್ನು ಕೇಳಿದಾಗ ಬರ್ತೇನೆ ಅಂದರು. ಯುದ್ಧಕ್ಕೆ ಬಂದಾಗ ನನಗೆ ನನ್ನ ಮನಸ್ಸಲ್ಲಿ ಹೇಗೆ ಹೋಗಬೇಕು ಅಂತಿರುತ್ತೋ ಅದಕ್ಕೆ ತಕ್ಕಂತೆ ಕರ್ಕೊಂಡು ಹೋಗುವ ವಾಹನ ಬೇಕು ನನಗೆ, ಅಂಥ ವಾಹನ ಎಲ್ಲಿ ತರಬೇಕು? ಹಾಗೆ ಇಂದ್ರದೇವರು ಹೇಳಿದರು, ನಾನೇ ಬರ್ತೇನೆ. ಹೇಗೆ? ಎತ್ತಾಗಿ ಬಂದರು. ಆ ಎತ್ತಿನ ರೂಪ ಇಂದ್ರದೇವರಿಗೆ ಕಟ್ಟಿಟ್ಟ ಬುತ್ತಿ. ಮಧ್ವರಾಯರ ಮುಂದೆ ಎತ್ತಾಗಿ ಕೂತ್ರಲ್ಲ, ಹಾಗೆ ಎತ್ತಾಗಿ ಬಂದರು. ಆ ಎತ್ತಿನ ಬೆನ್ನು ಮತ್ತು ಕುತ್ತಿಗೆ ಸೇರುವ ಜಾಗಕ್ಕೆ ಕಕುತ್ತಂತ ಹೆಸರು. ಆ ಕಕುತ್ತಿನ ಮೇಲೆ ಕೂತದ್ದಕ್ಕೆ ಆ ರಾಜನಿಗೆ ಕಕುತ್ಸ್ಥ ಅಂತ ಹೇಳಿದೆ. ಅದಕ್ಕೆ ಆ ಕಕುತ್ಸ್ಥ ರಾಜನ ವಂಶದಲ್ಲಿ ಬಂದದ್ದಕ್ಕೆ ವಿಶೇಷವಾಗಿರತಕ್ಕಂಥ ನಮ್ಮ ರಾಮಚಂದ್ರನಿಗೆ ಕಾಕುತ್ಸ್ಥ ರಾಮಚಂದ್ರ ಅಂತ ಹೇಳ್ತಾ ಇದ್ದ. ಆ ಕಕುತ್ಸ್ಥನಿಗೆ ಮಗನಾಗಿ ಬಂದವನೇ ಯುವನಾಶ್ವ. ಯುವನಾಶ್ವನಿಗೆ ಮಕ್ಕಳಾಗಲಿಲ್ಲ. ಅವಾಗ ವಿಶೇಷವಾಗಿ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಯಜ್ಞ ಶುರು ಮಾಡಿದರೆ ಒಂದು ದಿವಸ ರಾಜನಿಗೆ ರಾತ್ರಿ ತುಂಬ ಬಾಯಾರಿಕೆ ಆಗುತ್ತೆ. ಅಲ್ಲಿ ಋಷಿಗಳು ಒಂದು ಕಲಶದಲ್ಲಿ ಜಲವನ್ನು ಅಭಿಮಂತ್ರಣ ಮಾಡಿರ್ತಾರೆ, ಅದು ಕುಡಿದರೆ ಮಕ್ಕಳಾಗ್ತಾರೆ. ರಾಜನಿಗೆ ಅದು ಗೊತ್ತಿಲ್ಲ. ಸೀದ ರಾತ್ರಿ ಹೊತ್ತು ಯಜ್ಞಶಾಲೆಗೆ ಬಂದ, ಅಲ್ಲೇನಾದರೂ ನೀರಿದೆಯಾ ಅಂತ ನೋಡುತ್ತಾನೆ, ಕಲಶ ತುಂಬ ನೀರಿತ್ತು, ಕುಡದೇ ಬಿಟ್ಟ. ಬೆಳಿಗ್ಗೆ ಕೇಳುತ್ತಾರೆ ಋಷಿಗಳು, ಎಲ್ಲಿ ಕಲಶದಲ್ಲಿ ನೀರು? ರಾಜ ಹೇಳಿದ, ನಾ ಕುಡದೆ. ಸ್ವಾಮಿ ಸಂಕಲ್ಪ ಅಂದರು. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ, ನಿಮ್ಮ ಗಂಡಸರಿಗೇನು, ನಾವು ಗರ್ಭ ಹೊತ್ತು ವಿಶೇಷವಾಗಿ ಮಕ್ಕಳನ್ನು ಹಡಿಯೋದು, ನೀವು ಹಡಿದ್ರೆ ಗೊತ್ತಾಗತ್ತೆ ಅಂತ ಮನಸ್ಸಲ್ಲಿ ಸಂಕಲ್ಪ ಇರುತ್ತಲ್ಲ, ಅಲ್ಲಿ ಪೂರ್ಣ ಆಯಿತು. ರಾಜನಿಗೆ ಗರ್ಭ ಬಂತು. ಆ ಗರ್ಭದಿಂದ ವಿಶೇಷವಾಗಿ ಮಗು ಹೊರಗೆ ಬಂತು. ಹೇಗೆ ಬಂತು ಅಂದರೆ ಹೊಟ್ಟೆ ಸೀಳಿಕೊಂಡು ಬರ್ತಾ ಇದೆ. ಆ ಹೊಟ್ಟೆ ಸೀಳ್ಕೊಂಡು ಬಂದರೆ ಅಪ್ಪ ಸತ್ತಿಲ್ವಾ ಅಂದರೆ ದೇವತೆಗಳ ಅನುಗ್ರಹದಿಂದ, ಋಷಿಗಳ ಅನುಗ್ರಹದಿಂದ ಅಪ್ಪ ಸತ್ತಿಲ್ಲ, ಮಗು ಚೆನ್ನಾಗಿದೆ. ಸರಿ, ಹುಟ್ಟಿದ ಮೇಲೆ ಹಾಲು ಬೇಕಲ್ಲ ಮಗುವಿಗೆ, ಅದಕ್ಕೆ ಹುಟ್ಟಿದ ಗಂಡಿಗೆ ಹಾಲಿಲ್ಲಿ ಬರಬೇಕು. ಅದಕ್ಕೆ ಇಂದ್ರದೇವರು ಬಂದು, ಕಂ ದಾಸ್ತತಿ, ಯಾರ ಹಾಲು ಕುಡಿಬೇಕು ಹುಡುಗ ಅಂತ ಕೇಳಿದಾಗ, ಮಾಂ ದಾಸ್ತತಿ ಅಂತ ತಮ್ಮ ಬೆರಳಿಂದ ಅಮೃತ ಬರುವಂತೆ ಮಾಡಿ ಆ ಹುಡುಗನ ಬಾಯಿಯಲ್ಲಿಟ್ಟರು. ಅದು ಕುಡಿದು ಬೆಳೆದವ, ಆದ್ದರಿಂದ ಆತನಿಗೆ ಮಾಂಧಾತ ಅಂತ ಹೆಸರು ಬಂತು. ಆ ಮಾಂಧಾತ ಮಹಾರಾಜನಿಗೆ 50 ಜನ ಹುಡುಗಿಯರಾದರು. ಹಾ, ಅಲ್ಲಿ ನೋಡಿ ಎಂತಹದ್ದು, ಎಲ್ಲಿ ಎಲ್ಲಿಗೆ ಸಂಬಂಧಗಳು ಸ್ವಾಮಿ ಕೊಡ್ತಾ ಹೋಗ್ತಾ ಇರ್ತಾನೆ. ಅದಕ್ಕೆ ಈ ವ್ಯಕ್ತಿಗಳ ಮಧ್ಯೆ ಸಂಬಂಧಗಳು, ಒಬ್ಬ ವ್ಯಕ್ತಿಗೂ ಎಲ್ಲಿದ್ದ ವ್ಯಕ್ತಿಗೂ ಅಂಟು 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 ಎಲ್ಲರ ಜೀವನದಲ್ಲಿ ನಡೀತಾ ಇರುತ್ತದೆ. ಅದು ಹೇಗಾಗುತ್ತೆ? ಅವರವರ ಕರ್ಮಾನುಸಾರ, ಅವರವರ ಕರ್ಮಾನುಸಾರ ಆಗುತ್ತೆ. ಅಲ್ಲಿ ನೋಡಿದರೆ ಸೌಭರಿ ಋಷಿಗಳಿದ್ದಾರೆ, ಮಹಾನುಭಾವರು. ಸೌಭರಿ ಋಷಿಗಳು ಕಾಲಿಂದಿ ಮಡುವಿನಲ್ಲಿ ತಪಸ್ಸು ಮಾಡುತ್ತಾ ಇದ್ದಾರೆ. ಆ ಮಡುವ ಒಳಗೆ ಮುಳುಗಿ ಮಾಡುತ್ತಾ ಇದ್ದಾರೆ. ಬ್ರಹ್ಮಚಾರಿಗಳವರು ಮುದುಕರಾಗಿದ್ದಾರೆ, ಶರೀರವೆಲ್ಲ ತುಂಬ ಶಿಥಿಲ ಆಗ್ತಾ ಇದೆ. ಅಂದರೆ ಶಿಥಿಲ ಅಂದರೆ ಜೋತು ಬಿದ್ದಿದೆ, ಚರ್ಮ ಕೂದಲೆಲ್ಲ ಬಿಳಿಯಾಗಿದೆ. ಅವರಲ್ಲಿ ಶಕ್ತಿ ಇದೆ, ಆದರೆ ಮೇಲ್ನೋಟಕ್ಕಾಗಿದ್ದಾರೆ. ಅವರಿಗೆ ಸುತ್ತು ಒಂದು ದೊಡ್ಡ ಮೀನು, ಅದರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅದರ ಮೇಲೆ ಕೂತಿದ್ವು, ಅದನ್ನು ಹೊತ್ತುಕೊಂಡು ತಿರುಗ್ತಾ ಆನಂದ ಪಡ್ತಿತ್ತು. ಅದನ್ನು ನೋಡಿದರಂತೆ ಅವರು, ಅವರಿಗೂ ಆಲೋಚನೆ ಬಂತು, ನಾನು ಮದುವೆ ಆಗ್ತೇನೆ ಅಂತ ಹೊರಟು. ಯಾರು ಕೊಡ್ತಾರ ಆ ವಯಸ್ಸಿನಲ್ಲಿ? ಅದಕ್ಕೆ ಮಾಂಧಾತ ಮಹಾರಾಜನ ಹತ್ರ ಬರ್ತಾ ಇದ್ದಾರೆ, ನಿನ್ಗೆ 50 ಜನ ಮಕ್ಕಳಿದ್ದಾರಲ್ಲ, ಒಬ್ಬಳನ್ನ ಕೊಡು ನಂಗೆ. ಅಲ್ಲ, ನಿಮ್ಮ ವಯಸ್ಸಲ್ಲಿ ಆ ಹುಡುಗರು ಚಿಕ್ಕವರು, ಹೇಗೆ ಕೊಡಲಿ ನಾನು? ಆದರೆ ರಾಜ ಆ ಮಾತು ಹೇಳಲಿಲ್ಲ, ಶಾಪ ಕೊಟ್ರೆ. ಅದಕ್ಕಾಗಿ ಸ್ವಲ್ಪ ಮಾತು ಬದಲಾಯಿಸಿದ, ಹೇಳುತ್ತಾ ಇದ್ದಾನೆ, ನಮ್ಮಲ್ಲಿ ಒಂದು ಸ್ವಯಂವರ ಪದ್ಧತಿ ಇದೆ, ನಿಮ್ಮನ್ನು ಅಂತಃಪುರಕ್ಕೆ ಕಳಿಸ್ತೀನಿ, ಯಾವ ಹುಡುಗಿ ನಿಮ್ಮ ಕೊರಳಲ್ಲಿ ಹಾರ ಹಾಕಿದರೆ ಆ ಹುಡುಗಿನ ಕರ್ಕೊಂಡು ಹೋಗಿ. ರಾಜನಿಗೇನು, ಈ ಮುದುಕನ ನೋಡಿ ಯಾರೂ ಹಾಕಲ್ಲ, ಅದರಿಂದ ಏನು ಅಡ್ಡಿ ಇಲ್ಲ. ನಕ್ಕರಂತೆ ಅವರು, ಓ ಹೌದಾ, ಆಗ ಸರಿ. ಹೋದರು. ಅಲ್ಲಿಗೆ ಹೋದಾಗ ಅಂತಃಪುರದಲ್ಲಿ ಪಕ್ಕದವ ಕರ್ಕೊಂಡು ಹೋದನಲ್ಲ, ನೋಡಿ ಸ್ವಾಮಿ, ಇಷ್ಟು ಜನ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಹೇಳಿದರು, ಎಲ್ಲರೂ ಕೈಯಲ್ಲಿ ಹಾರ ಕೊಟ್ಟರು, ಯಾರಿಗೆ ಇವರು ಇಷ್ಟವೋ ಬಂದು ಕೊರಳಲ್ಲಿ ಹಾಕಬಹುದು. ಇವರು ಒಳ್ಳೆ ನವಮನ್ಮಥನಂತೆ ಆಗ್ಬಿಟ್ರು. ಈ ಕರ್ಕೊಂಡು ಬಂದವನಿಗೆ ಮುದುಕರಾಗೆ ಕಾಣಿಸ್ತಾ ಇದ್ದಾರೆ, ಆ ಹುಡುಗಿಯರಿಗೆ ಮಾತ್ರ ಒಳ್ಳೆ ಯೌವನದಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಹುಡುಗಿಯರೆಲ್ಲ ನೋಡ್ತಾರೆ, ಯಪ್ಪ ಇಷ್ಟು ಚೆನ್ನಾಗಿದ್ದಾನೆ ಹುಡುಗ, ಒಬ್ಬರೇ ಮದುವೆ ಆಗಬೇಕು ಅಂತ ಅಪ್ಪ ಹೇಳಿದ್ರಲ್ಲ, ಇದು ಸರಿಯಲ್ಲ ಅಂತ ಹೇಳಿ ಎಲ್ಲಿ ಪಕ್ಕದವ್ರು ಹಾಕಿಬಿಡ್ತಾರೋ ಅಂತ ಎಲ್ಲರೂ ಓಡಿ ಬಂದು ಒಂದೇ ಸಲ ಹಾಕಿದ್ರಂತೆ. 50 ಹಾರಗಳು ಅವ್ರ ಕೊರದಲ್ಲಿ ಬಿತ್ತು. ಪಕ್ಕದವನಿಗೆ ಆಶ್ಚರ್ಯ, ಈ ಮುದುಕನಿಗೆ 50 ಜನ ಹೇಗೆ ಹಾಕ್ತಾ ಇದ್ದಾರೆ? ರಾಜನಿಗೆ ಹೋಗಿ ಹೇಳಿದ, ಅಯ್ಯ ನಡೆದದಿದು ಅಂತ. ರಾಜನಿಗೆ ಆಶ್ಚರ್ಯ ಆಗಲಿಲ್ಲ, ಋಷಿಗಳೇನೋ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಬೇರೆ ಗತಿ ಇಲ್ಲ, ಅದಕ್ಕೆ ಮದುವೆ ಮಾಡಿ ಕೊಟ್ಟ, ದುಃಖದಿಂದ ಕೊಟ್ಟ. ಅಯ್ಯೋ, ನನ್ನ ಹೆಣ್ಮಕ್ಕಳಿಗೆಲ್ಲ ಈ ಮುದುಕ ಗಂಡ ಆದನಲ್ಲ. ಅವರು 50 ಜನ ಕರ್ಕೊಂಡು ಹೋದರು, 50 ರೂಪ ಧಾರಣೆ ಮಾಡಿಕೊಂಡ್ರು. ಆ ಶಕ್ತಿ ಅಂಥದ್ದು ಅಂದರು. 50 ರೂಪ ಧಾರಣೆ ಮಾಡಿದರು, 50 ಭವನಗಳ ನಿರ್ಮಾಣ, 50 ಭವನಗಳಲ್ಲಿ ವಿಶೇಷವಾಗಿರತಕ್ಕಂಥ ಎಲ್ಲ ಸೇವಕರು, ದಾಸ ದಾಸಿಯರು ಎಲ್ಲರೂ ಸಿದ್ಧ. ರಾಜ ಬಂದ ಕಾಡಿಗೆ, 51 ಅಲ್ಲ 2 ಅಲ್ಲ 50 ಜನ ಮಕ್ಕಳನ್ನು ಕೊಟ್ಟಿದ್ದೇನೆ, ಅವರ ಪಾಡು ಹೇಗಿದೆಯೋ ಏನೋ, ಊಟಕ್ಕಾದರೂ ಇಲ್ಲೋ ಇದೆಯೋ ಇಲ್ವೋ, ಆ ಕಾಡಲ್ಲಿ ಏನು ಸಿಗ್ತಾ ಇದೆಯೋ ಏನೋ. ಬಂದು ನೋಡ್ತಾನೆ, 50 ಭವನಗಳು, ಅಂಥ ಭವನ ರಾಜನಿಗೆ ಇಲ್ಲ. ಒಳಗೆ ಹೋಗ್ತಾನೆ, ಅಂಥ ವೈಭವ ಅಂತ ನೋಡ್ತಾನೆ. ನೋಡಿದರೆ ಒಬ್ಬೊಬ್ಬ ಹೆಣ್ಣು ಮಗಳು ಮಹಾರಾಣಿ, ಅಲ್ಲಿ ಈ ಮಹರ್ಷಿಗಳೇ ಒಳ್ಳೆ ಯೌವನದಲ್ಲಿದ್ದಾರೆ, ವಿಶೇಷವಾಗಿ ಎಲ್ಲರ ಜೊತೆಗೆ ಒಬ್ಬೊಬ್ಬ ಒಂದೊಂದು ಭವನದಲ್ಲಿ ಒಂದೊಂದು ರೂಪದಿಂದ ಎಲ್ಲರ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾರೆ. ಆನಂದ ಆಯಿತು. ಆ ಋಷಿಗಳ ತಾಕತ್ತಿಗೆ ನಮಸ್ಕಾರ ಮಾಡಿದ ಶಿರಬಾಗಿ ಹೊರಟು ಹೋಗ್ತಾ ಇದ್ದಾನೆ. ಹಾ, ಆ ಋಷಿಗಳಿಗೂ ಪುನಃ ಸಾಕಾಯಿತು, ಅಯ್ಯೋಯ್ಯೋ ಇದೇನು ಸಂಸಾರಕ್ಕೆ ಬಿದ್ದನಲ್ಲ ಅಂಥೇಳಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ತಾವು ಮತ್ತು ತಪಸ್ಸಿಗೆ ಹೊರಟು ಹೋದರು. ಏನು ಗೊತ್ತಾಯಿತು ಈ ಕಥೆಯಿಂದ ಅದಕ್ಕೆ ಹೇಳಿದರು, ತಪಸ್ಸು ಮಾಡ್ತಾ ಇದ್ದವರು ಮತ್ತೆ ಮದುವೆ ಮಾಡಿಕೊಂಡು ಇವೆಲ್ಲ ಮಾಡಿದ್ಯಾಕೆ? ಏನು, ಅವರಿಗೆ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆದರು, ಅವರಿಗೆಲ್ಲ ಏನು ಹುಟ್ಟಿದವರಿಗೆಲ್ಲ ನಾಮಕರಣ ಮತ್ತು ಮುಂಜಿ ಮಾದಿವಿ ಎಲ್ಲ ಮಾಡಿದ್ರು, ಸಾಕಾಯ್ತು ಅವರಿಗೆ, ಹೊರಟರು. ಆ ರಹಸ್ಯವನ್ನು ವಾದಿರಾಜರು ಹೊರಗೆ ಹಾಕ್ತಾರೆ. ಸೌಹರಿಹಿ ಯದ್ವದಭ್ರಾಭೋ ಅಂತ ಹೇಳ್ತಾ ಇದ್ದಾರೆ. ಏನು, ಅವರು ಸುತ್ತೂ ತಿರುಗುವಂಥ ಮೀನನ್ನು ನೋಡಿದಾಗ ಅವರ ತಲೆಯಲ್ಲಿ ದೇವತೆಗಳು ವಿಶೇಷವಾಗಿ ಸ್ಫೂರ್ತಿ ಕೊಟ್ಟರು. ಏನು, ನಿಮಗಿನ್ನ ಕರ್ಮ ಉಳಿದೇ ಅನುಭವಿಸಬೇಕಾಗಿದ್ದು, ಎಷ್ಟು, 50 ಜನ್ಮದಲ್ಲಿ ಅನುಭವಿಸಬೇಕು. ಅದಕ್ಕವರು 50 ಜನ್ಮ ಸುಮ್ಮನೆ ಕಾದ್ಕೊಂಡಿರೋದಾಕೆ, 50 ಜನ್ಮದ್ದು ಒಂದೇ ಜನ್ಮದಲ್ಲಿ ಉಣತೇನೆ ಅಂತ 50 ರೂಪ ತಗೊಂಡು 50 ಜನ್ಮದ ಕರ್ಮ ಉಂಡುಬಿಟ್ರು. ನಂತರ ಒಗದು ಆಚಡಿ ಹೋಗ್ಬಿಟ್ರು. ಅದು ಆ ಒಳಗಿನ ರಹಸ್ಯ. ಇಲ್ಲದಿದ್ದರೆ ಭಗವಂತನ ಚಿಂತನೆ ಮಾಡ್ತಾ ಇರತಕ್ಕಂಥವ್ರು ಮತ್ತೆ ಸಂಸಾರಕ್ಕೆ ಆಗಿ ಬಂದರು. ಅದನ್ನೇ ಅಲ್ಲಿ ಹೇಳ್ತಾರೆ.
ಅಂತಹ ಅದ್ಭುತವಾದ್ದು ವಿಶೇಷವಾಗಿರತಕ್ಕಂಥ ಸೌಭರಿ ಮಹರ್ಷಿಗಳ ಕಥಾ. ಮಾಂಧಾತೃ ರಾಜನ ವಂಶದಲ್ಲಿ ಬಂದವರೇ ತ್ರಿಶಂಕು. ತ್ರಿಶಂಕುವಿನಿಂದ ಬಂದವನೇ ಹರಿಶ್ಚಂದ್ರ, ಹರಿಶ್ಚಂದ್ರನಿಂದ ಬಂದವನೇ ರೋಹಿತ ಅಂತ ಹೇಳ್ತಾ ಇದ್ದಾರೆ. ರೋಹಿತನ ವಂಶದಲ್ಲಿ ಬಂದವರೇ ಸಗರರಾಜ, ಸಗರರಾಜನ ಮಕ್ಕಳೇ 60 ಜನ ಕಪಿಲ ಮಹಾನಾಮಕ ಭಗವಂತನ ದೃಷ್ಟಿಗೆ ಸಿಕ್ಕೊಂಡು ಎಲ್ಲರೂ ಸುಟ್ಟೋದರು. ನಂತರ ಬಂದವನೇ ದಿಲೀಪ, ನಂತರ ಬಂದವನೇ ಭಗೀರಥ. ಭಗೀರಥ ಬಂದು ವಿಶೇಷವಾಗಿರತಕ್ಕಂಥ ಗಂಗೆಯನ್ನು ತಂದು ತನ್ನವರನ್ನು ಉದ್ಧಾರ ಮಾಡಿದ. ಆ ಭಗೀರಥನ ವಂಶದಲ್ಲಿ ಬಂದವರೇ ಖಟ್ವಾಂಗ ಮಹಾರಾಜ. ಆ ಖಟ್ವಾಂಗ ಮಹಾರಾಜನ ಮಗನಾಗಿ ಬಂದವನೇ ರಘು ಅಂತ ಅಲ್ಲಿ ಆ ಒಂದು ವಂಶವನ್ನು ಹೇಳುತ್ತಾ, ಅಲ್ಲಿ ಬಂದವನೇ ದಶರಥ ಮಹಾರಾಜ, ದಶರಥ ಮಹಾರಾಜನ ಮಗನಾಗಿ ಬಂದವನೇ ನಮ್ಮ ರಾಮಚಂದ್ರ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ರಾಮ ವಿಶೇಷವಾಗಿರತಕ್ಕಂಥ ಸೀತಾದೇವಿ ಪರಿಣಯ, ನಂತರ ರಾವಣ ಸಂಹಾರ, ನಂತರ ಯಜ್ಞಾಚರಣ, ಸೀತಾದೇವಿಯ ಪರಿತ್ಯಾಗ, ಲವಕುಶರ ಉತ್ಪತ್ತಿ ಮತ್ತು ವಿಶೇಷವಾಗಿರತಕ್ಕಂಥ ಶತ್ರುಘ್ನಾದಿಗಳ ಚರಿತ್ರೆ ಎಲ್ಲವನ್ನು, ರಾಮನ ರಾಜ್ಯ ಪ್ರಕಾರ ಇವೆಲ್ಲವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಸೋಮವಂಶದ ಚಂದ್ರವಂಶದ ಕಥಾ ಹೇಳುತ್ತಾ ಇದ್ದಾರೆ. ಅತ್ರಿ ಮಹರ್ಷಿಗಳ ಕಣ್ಣಿನಿಂದ ಹುಟ್ಟಿದವರೇ ಚಂದ್ರ, ಚಂದ್ರನಿಂದ ಬಂದವರೇ ಬುಧ, ಬುಧನಿಂದ ಬಂದವರೇ ಬುಧ ಇಲೆ ಇಬ್ಬರಿಗೂ ಹುಟ್ಟಿದವರೇ ಪುರೂರವ. ಪುರೂರವನ ಬಂದವ ಆ ವಂಶದಲ್ಲಿ ವಿಶೇಷವಾಗಿ ಬಂದವರೇ ನಹುಷ. ನಂತರ ಯಯಾತಿ ಬಂದ ಆ ವಂಶದಲ್ಲಿ, ಯಯಾತಿ ಮತ್ತು ಶುಕ್ರಾಚಾರ್ಯರ ಮಗಳು ದೇವಯಾನಿಯ ಮದುವೆ. ಅವರಲ್ಲಿ ಅನು, ದೃಹ್ಯು, ತುರ್ಬಸು, ಯದು, ಪೂರು ಅಂತ ಆ ವಿಶೇಷವಾದ ಯಯಾತಿಗೆ ವೃಷಪರವರಾಜನ ಮಗಳಾಗಿರತಕ್ಕಂಥ ಶರ್ಮಿಷ್ಠೆಯೂ ಹೆಂಡತಿಯಾದಳು. 5 ಜನ ಮಕ್ಕಳಾದರು. ಶುಕ್ರಾಚಾರ್ಯರ ಶಾಪದಿಂದ ಅವರಿಗೆ ಮುದಿತನ ಬರುವಂತಾದರೆ ಪೂರು ಅವರ ಮುದಿತನವನ್ನು ಸ್ವೀಕಾರ ಮಾಡಿ ತನ್ನ ಯವನ ಕೊಟ್ಟ. ಮಿಕ್ಕವರು ಒಪ್ಪಿಲ್ಲ, ಅವರ ವಂಶಗಳೆಲ್ಲ ನಿಂತೋಯಿತು, ಪೂರುವಿನ ವಂಶ ಮಾತ್ರ ಬೆಳೆಯಿತು. ನೋಡಿ ಎಂಥದ್ದು, ಅಲ್ಲಿ ಸ್ವಲ್ಪ ನಿಂತರೆ ದೇವಯಾನಿಯ ಶರ್ಮಿಷ್ಠೆಯರ ಮಧ್ಯೆ ಸ್ಪರ್ಧೆ ಬಂತು. ಅದರಿಂದ ದೇವಯಾನಿ ಕೇಳಿದ್ದು, ನನ್ನ ಮದುವೆ ಆಗುವಾಗ ರಾಜಕುಮಾರಿಯಾದ ಶರ್ಮಿಷ್ಠೆ ನನ್ನ ದಾಸಿಯಾಗಿ ಬರಬೇಕು. ಶುಕ್ರಾಚಾರ್ಯರು ಹೇಳಿದರು, ಆಕೆನ ದಾಸಿಯಾಗಿ ತಗೊಂಡು ಹೋಗು ರಾಜ, ಅವಳನ್ನು ಮುಟ್ಟಬಾರದು, ಮುಟ್ಟಿದ್ರೆ ನೋಡು. ಅಲ್ಲಿ ನೋಡಿದರೆ ಶರ್ಮಿಷ್ಠೆ ಬರ್ತಾಳೆ ರಾಜನ ಹತ್ರ, ನೀನು ಕ್ಷತ್ರಿಯ, ನಾನು ಕ್ಷತ್ರಿಯ ಕನ್ಯಾ, ನಾನು ನಿನ್ನ ಸೇವಕಳಾಗಿದ್ದೇನೆ, ವಯಸ್ಸಲ್ಲಿದ್ದೇನೆ, ಪರಿಗ್ರಹ ಮಾಡಬೇಕಾದ್ರೆ ನಿನ್ನ ಧರ್ಮ ಹೌದೋ ಅಲ್ಲೋ? ಧರ್ಮ ಸಂಕಟ, ಪರಿಗ್ರಹ ಮಾಡಿದರೆ ಶುಕ್ರಾಚಾರ ಶಾಪ, ಮಾಡದಿದ್ರೆ ಧರ್ಮ, ಅದಕ್ಕೆ ಧರ್ಮವೇ ಉಳಿಸ್ತೇನೆ ಅಂತ ಶುಕ್ರಾಚಾರ್ಯರಿಗೆ ಹೇಳದೆ ಮದುವೆ ಮಾಡಿಕೊಂಡ. ಆದರೆ ಹೇಳಿಲ್ಲ, ಅವರಿಗೆ ಮಕ್ಕಳಾದರು. ಆ ಮಕ್ಕಳೆಲ್ಲ ಕೂಡ ವಿಶೇಷವಾಗಿ ದೂರ ಎಲ್ಲೋ ಬೆಳೆಸ್ತಾ ಇದ್ದ. ಒಂದಿವಸ ದೇವಯಾನಿ ಮತ್ತು ಯಯಾತಿ ಮಹಾರಾಜ ಉದ್ಯಾನವನದಲ್ಲಿ ವಿಹಾರ ಮಾಡ್ತಾ ಇದ್ದರೆ ಅಲ್ಲಿ ದೂರದಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ. ಅವರ ಚೆಂಡು ಬಂದು ಇವ್ರ ಹತ್ರ ಬಿತ್ತು. ದೇವಯಾನಿ ಹೇಳ್ತಾ ಇದ್ದಾಳೆ, ಆ ಮಕ್ಕಳು ಚೆನ್ನಾಗಿದ್ದಾರಲ್ಲ. ರಾಜ ಅಂದ, ಯಾರ ಮಕ್ಕಳು ಪಾಪ, ಚೆನ್ನಾಗಿದ್ದಾರೆ, ಈ ಥರ ಮಕ್ಕಳೇ. ಕೊನೆಗೆ ಆ ಚೆಂಡು ಇವ್ರ ಹತ್ರ ಬಂತು, ಆ ಮಕ್ಕಳಲ್ಲಿ ಬಂದರು, ನೋಡಿ ಅಪ್ಪ ಅಂದರು. ಅವಾಗ ಶುರುವಾಯಿತು, ನಿಮ್ಮನ್ನು ಯಾಕೆ ಅಪ್ಪ ಅಂದಿದ್ದು ಗೊತ್ತಾಯಿತು. ಶುಕ್ರಾಚಾರ್ಯರಿಗೆ ಹೇಳಿದ್ದಾಯಿತು, ಶುಕ್ರಾಚಾರ್ಯರು ಶಾಪ ಕೊಟ್ಟದ್ದಾಯಿತು, ನೀನು ಮುದುಕನಾಗು ಅಂತ. ಅಯ್ಯೋ, ಮುದಿತನ ಬಂತಲ್ಲ. ಅವಾಗ ಹೇಳಿದರು, ನೋಡು, ನೀ ಧರ್ಮವನ್ನು ಉಳಿಸ್ಲಿಕ್ಕೆ ಮಾಡಿದ್ಯಾ, ಒಳ್ಳೇದು. ನಿನ್ನ ಮುದಿತನ ಯಾರಾದರೂ ತಗೊಂಡೆ ಕೊಟ್ಟು ಬಿಡು, ಅವರ ಯವನ ನಿಂಗೆ ಬರುತ್ತೆ ಅಂದರು. ಟ್ರಾನ್ಸ್ಫರ್ ಎಂಥದ್ದು, ಶಕ್ತಿ ಅಂಥದ್ದು ನೋಡಿ. ಆವಾಗ ವಿಶೇಷವಾಗಿ ಮಕ್ಕಳನ್ನು ಕೇಳಿದರೆ ನಾಲ್ಕು ಜನ ಮಕ್ಕಳು ಒಪ್ಪಲ್ಲ. ಅಪ್ಪ ನೀನು, ನಾವು ಮಕ್ಕಳಯ್ಯ, ಮುದಿತನ ನಾವು ತಗೊಂಡು ನಿನಗೆ ಯೌವನ ಕೊಡಬೇಕಾ, ನಮ್ಮ ಹತ್ರ ಕೇಳಲಿಕ್ಕೆ ನಿಂಗೆ ಬಾಯಿ ಹೇಗೆ ಬಂತು ಅಂತಂದರು ನಾಲ್ಕು ಜನ ಮಕ್ಕಳು. ಪೂರು ಮಾತ್ರ ಹೇಳ್ದ, ನೀನು ಅಪ್ಪ, ನೀ ಕೊಟ್ಟ ಶರೀರ ನಿನಗೆ ಅಧಿಕಾರವಿದೆ, ಸಂತೋಷವಾಗಿ ಕೊಡತಾ ಇದ್ದೇನೆ, ನೀವು ಸಂತೋಷವಾಗಿರಿ, ಆ ಮುದಿತನ ನಂಗೆ ಕೊಡಿ ಅಂತ ಮುದುಕನಾದ. ಏನು ಮುದಿತನ ತಗೋಬೇಕು ಅಂದರೆ, ಯೌವನದಲ್ಲಿದ್ದರೆ ಪಾಮಟಿಗೆ ಮೆಟ್ಟಲು ನಾಲ್ಕೈದು ಹಾರತಾ ಹೋಗ್ಬೋದು, ಮುದುಕರಾಗಿಬಿಟ್ರೆ ಒಂದೊಂದು ಪಾಮಟಿಗೆ ಕೂತು ಕೂತು ಏರಬೇಕಾಗುತ್ತೆ. ಯೌವನದಲ್ಲಿದ್ದವ ಮುದಿತನ ತಂದುಕೊಂಡು ನಡೆಯಲಿಕ್ಕೂ ಆಗದ ಸ್ಥಿತಿಯಲ್ಲಿ ಕೂತು ಬಿಟ್ಟ. ಅಪ್ಪ ಯೌವನನ ತಗೊಂಡು ಒಳ್ಳೆ ವಿಹಾರ ಯಾತ್ರೆಗೆ ಹೊರಟ. ಹೊಟ್ಟೆ ಉರಿ ಅಲ್ವಾ, ಇಲ್ಲ ದೊಡ್ಡ ಯಜ್ಞ ಅಂತ ಸಂಕಲ್ಪ ಮಾಡಿದ ಪೂರು. ಅದು ಹೇಗೆ ಬಂತು, ಮಿಕ್ಕ ಜನ ನಾಲ್ಕು ಜನ ಮಕ್ಕಳು ಏನಿ ಅಪ್ಪನೇನಾ ಅಂತ ಹೀಗಂದವರು, ಈ ಹುಡುಗ ಈ ಥರ ವಿಚಿತ್ರವಾದಂಥ ಅನುಸಂಧಾನ ಹೇಗೆ ಬಂತು ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಹಿಂದಿನ ಕರ್ಮ ಕಾರಣ, ಸ್ವಭಾವ ಕಾರಣ, ಭಗವಂತನ ಅನುಗ್ರಹ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಮಕ್ಕಳೆಲ್ಲರೂ ಒಂದೇ ಆಗಿರಬಹುದು, ಬುದ್ಧಿ ಎಲ್ಲರದ್ದು ಒಂದೇ ಇರಲ್ಲ, ಒಂದೇ ಬುದ್ಧಿ ಎಲ್ಲರಿಗೂ ಇರಲ್ಲ. ಒಂದೇ ಅಪ್ಪ ಐದು ಜನಕ್ಕೂ, ಆದರೆ ಅಪ್ಪನ ಮೇಲೆ ಅಂಥ ಇದು ಒಬ್ಬ ಮಗನಿಗೆ ಮಾತ್ರ ಬಂತು. ಅದಕ್ಕೆ ಅಲ್ಲಿ ಆ ರಾಜನಾದರೂ ಇನ್ನು ಆಯಿತು ನನ್ನ ಜೀವನ, ಮಕ್ಕಳಿಗಿರಲಿ ಅಂತಿರ್ಬೋದಲ್ಲ, ಮತ್ತೆ ಯೌವನ ಯಾಕೆ ಪಡ್ಕೊಂಡ ಸಂಶಯ ನಮಗೂ ಬರುತ್ತೆ. ಅಲ್ಲಿ ರಾಜನ ತಲೆಯಲ್ಲಿ ಒಂದಿತ್ತು, ಏನು ಯೌವನ ಬೇಕು ಅಂತಲ್ಲ ಆತನಿಗೆ, ಅವರ ತಲೆಯಲ್ಲಿ ಒಂದು ನಿಶ್ಚಯ ಇತ್ತು, ನನಗೆ ದೇವರು ಬೇಕು, ದೇವರು ಬೇಕಾದರೆ ವೈರಾಗ್ಯ ಬೇಕು ಸಂಸಾರದಲ್ಲಿ, ಸಂಸಾರದಲ್ಲಿ ವೈರಾಗ್ಯ ಬೇಕು ಅಂತಾದರೆ ಅದು ಅನುಭವಿಸಿ ಅನುಭವಿಸಿ ಸಾಕು ಅಂತಾಗಿ ವೈರಾಗ್ಯ ಬರಬೇಕು. ನನಗೆ ಮುದಿತನ ಬಂದು ಬಿಟ್ಟರೆ ನನ್ನ ಅನುಭವಿಸಿ ಅನುಭವಿಸಿ ನಾನು ವೈರಾಗ್ಯ ಬರೋದು ಇಲ್ಲಲ್ಲ, ಅಯ್ಯೋ ನಾನು ಆಧ್ಯಾತ್ಮ ವಿದ್ಯೆಗೆ ದೂರ ಆದೆ ಅಂತ ದುಃಖ ಇತ್ತು. ಅಲ್ಲಿ ಅವ ಪಾಯಿಂಟ್ ಇತ್ತು, ಅದನ್ನು ತಿಳ್ಕೊಂಡವ ಪೂರು. ನಾನು ಯೌವನ ಕೊಟ್ಟರೆ ನಮ್ಮಪ್ಪ ಊರ್ಧ್ವಗತಿ ಹೋಗ್ಲಿಕ್ಕೆ ಬಳಸ್ಕೊಳ್ತಾನೆ ಅಂತ, ಅದು ದೊಡ್ಡ ಯಜ್ಞ ಆಗುತ್ತೆ ಅಂತ ಮಾಡಿದ್ದು ಪೂರು. ಎಷ್ಟು ಚಿಕ್ಕ ಹುಡುಗರಿಗೆ ಅಂಥ ಗ್ರಹಣ ಶಕ್ತಿ, ಅಷ್ಟು ಭಕ್ತಿ ಬರಬೇಕಾದ್ರೆ ಅದು ಹಿಂದಿನ ಕರ್ಮದ ಪ್ರಭಾವ, ಸ್ವಭಾವ, ಸ್ವಾಮಿ ಸಂಕಲ್ಪ, ಇಷ್ಟೆಲ್ಲ ಆಯ್ತು. ಕೊನೆಗೆ ರಾಜ ಏನು ಭೋಗ ಪಡ್ತಾ ಇದ್ದಾನೆ, ಒಂದು ದಿವಸ ತಲೆಗೆ ಬಂತು, ಹೇ ಈ ಭೋಗ ಎಷ್ಟು ಪಟ್ಟರು ಇನ್ನಷ್ಟು ಪಡಬೇಕೆಂಬ ಬುದ್ಧಿ ಬರುತ್ತಷ್ಟೇ ಹೊರತು ಇದು ಶಾಂತ ಆಗಲ್ಲ, ಭೋಗ ಪಟ್ಟು 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 ಸಾಕು ಅಂತ ವೈರಾಗ್ಯ ಬರಬೇಕು ಅಂದುಕೊಂಡೆ, ಯಾವ ಜನ್ಮಕ್ಕೂ ಬರಲ್ಲ. ಹವಿಷ ಕೃಷ್ಣವರ್ತಮೇವ, ಅಂದರೆ ಅಗ್ನಿಗೆ ತುಪ್ಪ ಹಾಕ್ತಿದ್ರೆ ಅದನ್ನು ತುಪ್ಪದಿಂದ ಶಾಂತ ಮಾಡಲಿಕ್ಕೆ ನೋಡಿದರೆ ಅಗ್ನಿ ಹೇಗೆ ಶಾಂತ ಆಗಲ್ಲೋ ಹಾಗೆ ಭಯಕ್ಕೆ ಅದು ಪೂರ್ಣ ಮಾಡುತ್ತಾ ಇದ್ರೆ ಅದು ಶಾಂತ ಆಗಲ್ಲ. ಇವತ್ತು ಊಟ ಮಾಡಿದ್ವಿ ಸಾಕು ಅನ್ನಿಸಿತ್ತು, ಮತ್ತು ಸಾಯಂಕಾಲಕ್ಕೆ ಸಿದ್ಧ ಏನು ಬೇಕು ಅಂತ, ಹೌದಲ್ವೇ? ಅದೇ ರೀತಿಯಲ್ಲಿ ಬಯಕೆ ಪೂರ್ಣ ಆಗಲ್ಲ. ಅದಕ್ಕೆ ಒಬ್ಬರು ನನ್ನ ಪ್ರಶ್ನೆ ಮಾಡಿದ್ರು ಅದನ್ನು, ಹೌದು ಆಚಾರ್ಯ, ಯಜ್ಞದಲ್ಲಿ ಅಗ್ನಿ ಉರಿತಾ ಇದೆ, ತುಪ್ಪ ಹಾಕಿದರೆ ಇನ್ನೂ ಹೆಚ್ಚು ಉರಿಯುತ್ತೆ, ಆದರೆ ಆ ತುಪ್ಪ ನೀವು ಚೂರು ಹಾಕಿದರೆ ಉರಿಯುತ್ತೆ, ಅದೇ ಒಂದು ದೊಡ್ಡ ಬಕೆಟು ಕೊಡ ತುಂಬ ತಂದು ಥಟ್ಟನೆ ಸುರಿರಿ, ಶಾಂತ ಆಗುತ್ತೆ ಅಗ್ನಿ. ಮತ್ತೆ ಅಂದರು, ಏನು ಉತ್ತರ? ಹಾ ಹೌದು, ವೇದವ್ಯಾಸರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅಷ್ಟು ಕೂಡ ತುಪ್ಪ ಹಾಕಿದರೆ ಶಾಂತ ಆಗುತ್ತೆ, ಸಂಶಯವೇ ಇಲ್ಲ. ಇಲ್ಲಿ ತುಪ್ಪ ಯಾವ ತುಪ್ಪ ಸ್ಥಾನದಲ್ಲಿ ಏನಿದೆ? ಸುಖ. ನಮಗೆ ಸುಖ ಪಟ್ಟು ಪಟ್ಟು ಪಡುವ ಸುಖ ಎಷ್ಟು ಬರ್ತಾ ಇದೆ ಜೀವನದಲ್ಲಿ ಅಂದರೆ, ತುಂತುರು ತುಂತುರು ಸುಖ ಸಿಗ್ತಾ ಇದೆ ನಮಗೆ. ಪ್ರತಿಯೊಂದು ಕಷ್ಟಪಟ್ಟು ಏನು ಸುಖ ಪಡಲಿ ಪ್ರಯತ್ನ ಪಟ್ಟರೆ ಅದು ಯಾವುದೇ ಇರಲಿ, ತುಂತುರು ತುಂತುರು ಸುಖ ಸಿಗುತ್ತಷ್ಟೆ. ಕೊಡಗಳಗಟ್ಲೆ ಸುಖ ಅಲ್ಲೇನು ಸಿಗ್ತಾ ಇಲ್ಲ. ಅದಕ್ಕೆ ಹೇಳಿದರು, ತುಂತುರು ತುಂತುರು ತುಪ್ಪ ಹಾಕಿದರೆ ಅಗ್ನಿ ಇನ್ನಷ್ಟು ಉರದಂತೆ ಈ ಬಯಕೆ ಕೂಡ ತುಂತುರು ತುಂತುರು ಸುಖ ಸಿಕ್ಕಿದ್ದಕ್ಕೆ ಇನ್ನಷ್ಟು ಉರಿತಾ ಇದೆ. ಕೊಡ ತುಪ್ಪ ಸಿಕ್ಕಂತೆ ವಿಶೇಷವಾಗಿ ಸುಖ ಸಿಕ್ಬಿಟ್ರೆ ವೈರಾಗ್ಯ ಬರುತ್ತೆ. ಯಾರಿಲ್ಲ ಅಂದರು, ಯಾವ ಜೀವಿಗೂ ಸಂಸಾರಾವಸ್ಥೆಯಲ್ಲಿ ಅಷ್ಟು ಸುಖ ಸಿಗ್ತಾ ಇಲ್ಲಪ್ಪ ಅಂದರು. ಅದಕ್ಕೆ ಬಿಟ್ಟ ಆತ, ಎಲ್ಲವನ್ನ ಬಿಟ್ಟು ಮಗನ ಹತ್ರ ಬರ್ತಾ ಇದ್ದಾರೆ. ಹೇ ಮಗ, ನನಗಿನ ಯವನದ ಅವಶ್ಯ ಇಲ್ಲ, ಯಾಕೆ ನಿಶ್ಚಯ ಆಯಿತು ನನಗೆ, ಅದಕ್ಕಾಗಿ ತಗೊಂಡಿದ್ದೆ ನಿನ್ನ ಯವನವನ್ನು, ತಗೋ ನಿನ್ನ ಯವನ ಅಂತ ಮುದಿತನ ತಾನೇ ತಗೊಂಡ. ಮಿಕ್ಕ 4 ಜನ ಮಕ್ಕಳಿಗೆ ಹೇಳಿದ, ತಂದೆ ದೊಡ್ಡ ಗುರಿಯಿಂದ ಹೋಗ್ತಾ ಇದ್ದರೆ ತಂದೆಗೆ ಸಹಕಾರ ಕೊಡಲಿಕ್ಕೆ ನಿಮ್ಮ ಮನಸ್ಸು ಬಂದಿಲ್ಲ, ಅದಕ್ಕೆ ನಿಮ್ಮ ವಂಶವೆಲ್ಲ ನಿಂತು ಹೋಗಲಿ ಅಂತ. ಕೊನೆಗೆ ಪೂರ್ವಿನ ವಂಶ ಒಂದೇ ಬೆಳೀತು, ಅದರಲ್ಲಿ ಎಲ್ಲ ವಂಶಗಳು ಸೇರ್ಕೊಂಡ್ಬಿಡ್ತು. ತಂದೆಯ ಪರಮಾನುಗ್ರಹ ಪಡೆದಂಥ ವ್ಯಕ್ತಿಯಾಗಿ ಪೂರು ಜಗತ್ ಪ್ರಸಿದ್ಧನಾದ. ಅಂಥ ಆ ವಂಶದಲ್ಲಿ ಬಂದವರೇ ಯಾದವರು. ಆ ಯಾದವರ ವಂಶದಲ್ಲಿ ಬಂದವನೇ ನಮ್ಮ ಕೃಷ್ಣ, ವೃಷ್ಣಿವೀರ ಅಂತ ಪ್ರಸಿದ್ಧನಾದ. ಅಂಥ ಶ್ರೀಹರಿಯ ಕಥೆಯನ್ನು ನಮಗೆ ಪೂರ್ಣವಾಗಿ ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡಿದಾಗ ದಶಮಸ್ಕಂಧ ಶುರು ಮಾಡ್ತಾ ಇದ್ದಾರೆ. ಕೃಷ್ಣನ ಕಥೆಯನ್ನು ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಶುರು ಆಗಿದ್ದೇ ದೇವಕಿ ವಸುದೇವರ ವಿವಾಹವನ್ನು ಮಾಡಿಸಿ ಕಂಸ ಕರ್ಕೊಂಡು ಬರ್ತಾ ಇದ್ದಾನೆ. ಕಂಸ ಕರ್ಕೊಂಡು ಬರುವಾಗ ಆಕಾಶವಾಣಿ ಆಗ್ತಾ ಇದೆ. ಆಕಾಶವಾಣಿ ಏನು ಹೇಳಿತು ಅಂದರೆ, ಹೇ ಕಂಸ, ನೀನು ಯಾರ ಮದುವೆ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದೆಯೋ ಅವಳ 8ನೇ ಮಗ ನಿನ್ನ ಕೊಲ್ತಾನೆ. ದಡ್ಡ ಕೂಡಲೇ ಅಂದುಕೊಂಡ, ನನ್ನ ಹುಡುಗ ಕೊಲ್ಲೋದೇವಾಗ ಹುಟ್ಟಿದಾಗ ಇವಳನ್ನೇ ಕೊಂದು ಬಿಟ್ಟರೆ ನನ್ನ ಮಗ ಹುಟ್ಟೋದಲ್ಲಿದೆ ಅಂತ. ಆ ಯಾರನ್ನ ಪ್ರೀತಿಯಿಂದ ಮದುವೆ ಮಾಡಿಸಿ ಕರ್ಕೊಂಡು ಬಂದೋ ಬರ್ತಾ ಇದ್ದನೋ ಅಂಥ ತಂಗಿಯನ್ನೇ ತಲೆ ಕತ್ತರಿಸಕ್ಕೆ ನೋಡಿದ. ಅವಾಗ ವಿಶೇಷವಾಗಿ ವಸುದೇವ ಅಡ್ಡಿ ಬರ್ತಾನೆ, ಎಂಥ ವಂಶದಲ್ಲಿ ಹುಟ್ಟಿದೆಯಪ್ಪ, ನೀನು ವಂಶಕ್ಕೆ ತಕ್ಕಂತೆ ಕೆಲಸ ಮಾಡು, ನಿನಗೆ ಆ ಮಗುವಿನಿಂದ ತೊಂದರೆ ತಾನೇ, ಒಂದಲ್ಲ ಎಲ್ಲ ಮಗು ನಿಂಗೆ ಕೊಡ್ತೇನೆ, ಬಿಟ್ಟು ಬಿಡು ಅಂತ ಹೇಳಿದಾಗ ಬಿಟ್ಟು ಬಿಟ್ಟ. ಮೊದಲನೇ ಕೂಸನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ವಸುದೇವ. ಇದರ ಹಿನ್ನೆಲೆ ಹೇಳ್ತಾ ಬರ್ತಾರೆ, ಎಲ್ಲ ದೈತ್ಯರು ವಿಶೇಷವಾಗಿ ಭೂಮಿಯ ಮೇಲೆ ಹುಟ್ಟಿ ತೊಂದರೆ ಕೊಡ್ತಾ ಇದ್ದರೆ ಭೂದೇವಿ ದೇವರನ್ನು ದೇವತೆಗಳ ಮೂಲಕ ಬ್ರಹ್ಮದೇವರ ಮೂಲಕ ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವ ನಾನು ಬರ್ತೇನೆ ಅಂತ ಹೇಳಿದ. ದೇವತೆಗಳೆಲ್ಲರೂ ಹುಟ್ಟಿ ಬಂದರು, ಸ್ವಾಮಿ ಬರ್ತಾ ಇದ್ದಾನೆ ವಿಶೇಷವಾಗಿ. ಅದರಲ್ಲಿ ದೇವರಕ್ಕಿಂತ ಮೊದಲು ಬಂದವರೇ ಶೇಷದೇವರು, ನಂತರ ಸ್ವಾಮಿ ಬರ್ತಾ ಇದ್ದಾನೆ. ಆ ರೀತಿಯಲ್ಲಿ ದೇವಕಿ ದೇವಿಯ ಒಂದು ಮೊದಲನೇ ಮಗ ಕೀರ್ತಿಮಂತ, ಆ ಕೀರ್ತಿಮಂತನನ್ನು ಕರ್ಕೊಂಡು ಬಂದು ಕಂಸನಿಗೆ ಕೊಡುವಾಗ ಕಂಸ ಹೇಳ್ತಾ ಇದ್ದಾನೆ, ನನಗೆ ಯಾಕೆ ಈ ಮಗು, ನನಗೆ 8ನೇ ಮಗು ಸಾಕು, ನೀನು ಮಾತು ಉಳಿಸ್ಕೊಂಡಿದ್ದೀಯಾ ವಸುದೇವ, ಕರ್ಕೊಂಡು ಹೋಗು ಈ ಕೂಸನ್ನು. ನಿಜವಾಗಿ ಭಾಗವತ ಬಹಳ ಸುಂದರವಾದ ಹೇಳುತ್ತಾರೆ. ವಸುದೇವ ಕೂಸನ್ನ ಕರ್ಕೊಂಡು ಹೋಗ್ತಾ ಇರ್ತ. ಏನು ಹೇಗೆ, ಏನು ಯಾರಿಗೋ ಚಾಕ್ಲೇಟ್ ಕೊಟ್ಟಂತೇನ? ಇಲ್ಲಲ್ಲ, ಹುಟ್ಟಿದ ಮಗುವನ್ನು ಕೊಲ್ಲಲಿಕ್ಕೆ ಕೊಡೋದು. ಎಂಥ ಪರಿಸ್ಥಿತಿ, ಎಂಥ ಪರಿಸ್ಥಿತಿ! ಆ ಮಗುವನ್ನು ಕೊಡುವ ಕಾಲಕ್ಕೆ ಅವರ ತಲೆಯಲ್ಲಿ ಹೇಗಿರಬೇಕು ಆಲೋಚನೆ? ಎಷ್ಟು ದುಃಖಪಟ್ಟಿರಬೇಕು ಆ ತಂದೆ ತಾಯಿಯರು. ಸರಿ, ಮಗುವನ್ನು ಕರ್ಕೊಂಡು ಹೋಗ್ರಿ ಎಂದು ಎಷ್ಟು ಆನಂದ ಪಡಬೇಕು. ಪಟ್ಟಿಲ್ಲಂತೆ ವಸುದೇವ. ಯಾಕೆ? ಹರಿಸಂಕಲ್ಪ, ಅವನು ಉಳಿಸಿದ್ರೆ ಉಳಿತಾನೆ, ಇಲ್ಲದಿದ್ರೆ ಇಲ್ಲ ಅಂತ ಹಾಗೆಯೇ ಹೋಗ್ತಾ ಇದ್ದಾನೆ. ಅಷ್ಟೊಳಕ್ಕೆ ನಾರದರು ಬಂದರು ಕಂಸನ ಹತ್ರ. ಏ, ಎಂಥ ಕೆಲಸ ಮಾಡಿದ್ಯಪ್ಪ, ಆ ಮಕ್ಕಳನ್ನು ಯಾಕೆ ಉಳಿಸಿದ್ಯಾ? ಎಲ್ಲ ದೇವತೆಗಳಿವರು, ನೀವೇ ದೈತ್ಯರು ಅಂತ ಹೇಳಿದಾಗ ಮತ್ತ ಕರೆಸಿ ಆ ಮಗುವನ್ನು ಕೊಂದು ಬಿಟ್ಟ. ನೋಡಿ ನಾರದರು ಹೇಗೆ ಮಾಡಿದರು. ಅಲ್ಲ, ನಾರದರು ಇಂಥ ಕೆಲಸ ಯಾಕೆ ಮಾಡಿದರು? ಅದಕ್ಕೆ ಹೇಳ್ತಾರೆ, ದೇವರಹಸ್ಯ ಅಂದರು. ಮೇಲ್ನೋಟ, ಅದಕ್ಕೆ ಈ ದೇವತೆಗಳ ಒಂದು ಚರ್ಯ ಭೂಮಿಯ ಮೇಲೆ ಬಂದಾಗ ಬೇರೆ 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 ಆಗಿರುತ್ತೆ, ಉದ್ದೇಶ ಬೇರಿರುತ್ತೆ. ಇಲ್ಲಿ ನಾರದರು 6 ಜನ ಮಕ್ಕಳನ್ನು ಕೊಲ್ಲುವಂತೆ ಮಾಡಿದರು. ಒಂದಲ್ಲ ಎರಡಲ್ಲ, 6 ಜನ ಮಕ್ಕಳನ್ನು ಚಚ್ಚಿ ಮೇಲಕ್ಕೆತ್ತಿ ತೆಂಗಿನಕಾಯಿ ಹೊಡೆದಂತೆ ತಂದೆ ತಾಯಿಗಳ ಎದುರಿಗೇನೆ ಮಕ್ಕಳನ್ನು ಕೊಂದು ಹಾಕೋದು. ಭೀಕರ ಕೃತ್ಯ ನಡೆಯಿತು. ಹಾ, ಅದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ? ಯಾಕೆ ಹೇಳಿದೆ, ಏನೇ ಇವರು ಕಾರ್ಯಗಳು ಮಾಡಿದರು ದೇವತೆಗಳು, ಒಂದು ವೇಳೆ ಲೋಕ ವಿರುದ್ಧ ಕಾರ್ಯ, ಲೋಕ ಯಪ್ಪ ಅಂತ ಅನ್ಕೊಳ್ಳೋ ಕಾರ್ಯ ಮಾಡಿದರು ಅಂದರೆ ಅದರ ಹಿಂದೆ ಏನೋ ಕೂತಿದೆ ಅಂತ ಅರ್ಥ. ಎಂಥ ಕೆಲಸ ಇದು ಹೇಳ್ತಾರೆ. ಹಿಂದೆ ವಿಶೇಷವಾದ 6 ಜನ ಋಷಿ ಕುಮಾರರು ಒಬ್ಬ ಜ್ಞಾನಿಗಳನ್ನು ನೋಡಿ ಅಪಹಾಸ ಮಾಡ್ತಾರೆ. ನೋಡಿ ಎಂಥ ಅದು, ಒಳ್ಳೆ ಜ್ಞಾನಿಗಳು ಇವರು, ಒಳ್ಳೆ ಪಡ್ಕೊಂಡಿದ್ದಾರೆ ಶಾಸ್ತ್ರಜ್ಞಾನ, ಆದರೆ ಇನ್ನೊಬ್ಬರನ್ನು ನೋಡಿ ಅಪಹಾಸ ಮಾಡುವಂಥದ್ದು ಕರ್ಮಾನುಸಾರ ಬಂದುಬಿಡ್ತು. ಅವರು ಶಾಪ ಕೊಟ್ಟರು, ನೀವು ದೈತ್ಯರಾಗಿ ಹುಟ್ಟಿ. ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಆ ಹುಟ್ಟಿದ ಮೇಲೆ ಅವರು ಅಲ್ಲೂ ತಪಸ್ಸಿಗೆ ಹೊರಟರು. ಯಾಕೆ, ಹಿಂದಿನ ಜನ್ಮದಲ್ಲಿ ತಪಸ್ಸಿಗಳಲ್ಲ, ಇಲ್ಲಿ ತಪಸ್ಸಿಗೆ ಹೊರಟರು. ಸಾವಿಲ್ಲದ ತಪಸ್ಸು ಮಾಡಲಿಕ್ಕೆ ಹೊರಟರು, ಸಾವಿಲ್ಲದ ವರವನ್ನು ಕೇಳಲಿಕ್ಕೆ. ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿಕೊಂಡು ವರ ಪಡ್ಕೊಂಡು ಬರ್ತಾ ಇದ್ರು. ಬರುವಾಗ ಹಿರಣ್ಯಕಶಿಪು ಸಿಕ್ಕ. ಆತನ ಕಾಲ ಹೇಳಿದ, ನಾ ರಾಜ, ನನ್ನನ್ನು ಕೇಳದೆ ತಪಸ್ಸಿಗೆ ಹೋಗಿದ್ದೀರಲ್ಲ, ಏನು ಪಡ್ಕೊಂಡು ಬಂದ್ರಿ? ಇಲ್ಲ, ನಾವು ಸಾವಿಲ್ಲದ ವರ ಪಡ್ಕೊಂಡು ಬಂದ್ವಿ. ಹೌದಾ, ಸರಿ, ನನ್ನ ಕೇಳದೆ ಹೋಗಿದ್ದೀರಲ್ಲ, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ. ಅಲ್ಲಿ ಬ್ರಹ್ಮದೇವರು ಸಾವಿಲ್ಲದ ವರ ಕೊಟ್ಟಿದ್ದಾನೆ, ಈತ ಶಾಪ ಕೊಟ್ಟಿದ್ದಾನೆ, ಒಳ್ಳೆ ಜಯ ಇದ್ದಾನೆ, ಎರಡೂ ಸತ್ಯ ಮಾಡಬೇಕು. ಹೇಗೆ ವ್ಯವಸ್ಥಾ ಅಂದರೆ, ಆ ಹುಡುಗರನ್ನು ವಿಶೇಷವಾಗಿ ಹಾಗೇ ಇಟ್ಟು ಅವರಿಂದ ಒಂದು ಅಂಶವನ್ನು ತೆಗೆದು ದೇವಕೀ ದೇವಿ ಗರ್ಭದಲ್ಲಿಟ್ಟು, ಆ ಹುಡುಗರ ಅಪ್ಪ ಯಾರು? ಕಾಲನೇಮಿಯಲ್ವಾ, ಆ ಕಾಲನೇಮಿಯೇ ಇಲ್ಲಿ ಕಂಸನಾಗಿ ಬಂದಿದ್ದ. ಕಂಸನ ಮೂಲಕ 6 ಜನರನ್ನು ಕೊಲ್ಲಿಸಿ ಆ ಶಾಪ ಸತ್ಯ ಮಾಡಿ ಇವರನ್ನು ಕಳಿಸಿಕೊಟ್ಟದ್ದು. ಒಳಗೊಳಗಿಷ್ಟು ಕೂತಿದೆ ಮೇಲ್ನೋಟಕ್ಕೆ, ನಾರದರು ಎಂಥ ಕೆಲಸ ಮಾಡಿದರು, ಹುಟ್ಟಿದವರನ್ನ ಕೊಂದು ಬಿಟ್ರು. ಸ್ವಲ್ಪ ಬೆಳೆದ ಮೇಲೆ ಕೊಲ್ಲಬೇಕಾಗಿತ್ತಪ್ಪ, ಹುಟ್ಟದ ಕೂಡಲೇ ಕೊಲ್ಲೋದು ಯಾಕೆ? ಹುಟ್ಟಿದ ಕೂಡಲೇ ಕೊಂದದ್ದಕ್ಕೆ ಸಂತೋಷ ಆಯಿತು ಅವರಿಗೆ. ಹುಟ್ಟಿದ ಮೇಲೆ, ಬೆಳೆದ ಮೇಲೆ ಕೊಂದಿದ್ರೆ ಅಭಿಮಾನ ಬೆಳೀತಾ ಇತ್ತು, ಆವಾಗ ಕೊಂದ್ರೆ ಇನ್ನಷ್ಟು ನರಕ. ಒಬ್ಬ ಜ್ಞಾನಿಗಳು, ಅವ್ರಿಗೆ ಗೊತ್ತಾಯಿತು ಏನು ಅಂತ, ಮುಂದಿನ ಜನ್ಮ ಹಂದಿಯಾಗಿ ಹುಡುತ್ತೇನೆ ಅಂತ. ಅವಾಗ ಶಿಷ್ಯರಿಗೆ ಹೇಳ್ತಾರೆ, ನೋಡಪ್ಪ, ಮುಂದಿನ ಜನ್ಮ ನಾನು ಹಂದಿಯಾಗಿ ಹುಡುತ್ತೇನೆ, ಇಂಥ ಪ್ರದೇಶದಲ್ಲಿ ಇಂಥ ಹಂದಿಗೆ ಇಂಥ ಸಮಯದಲ್ಲಿ ಹುಟ್ಟುತ್ತೆ. ಹಂದಿ ಒಂದಲ್ಲ, 10, 10, 15 ಮಕ್ಕಳನ್ನ ಹಡಿಯತ್ತದು. ಅದರಲ್ಲಿ ಇವು ಯಾರು ಅಂತ ಹೇಗೆ ಗೊತ್ತಾಗಬೇಕು? ಆ ಹಡೆದಾಗ ಇಷ್ಟು ಜನ ಮಕ್ಕಳಲ್ಲಿ ನನ್ನ ಲಕ್ಷಣ ಹೇಗಿರುತ್ತೆ ಅಂತ ಎಲ್ಲ ಹೇಳಿದರು. ಗುರುಗಳೇ, ಏನು ಮಾಡಬೇಕು ಹೇಳಿ, ಹುಟ್ಟಿದ ಕೂಡಲೇ ನನ್ನ ಕೊಂದು ಬಿಡಿ, ನಂಗೆ ಆ ಜನ್ಮ ಮುಗಿದೋಗುತ್ತೆ. ಗುರಿಯಲ್ಲಿ ಆ ಗುರುಗಳದ್ದು ಲೋಕದೃಷ್ಟಿಯಲ್ಲಿ ಅಯ್ಯೋ ಹುಟ್ಟಿದ ಕೂಸನ್ನು ಕೊಲ್ಲಬೇಕಲ್ಲ ಅಂತಿತ್ತು. ಆದರೆ ಅವರ ಗುರಿ ಆ ಜನ್ಮ ಕಳ್ಕೊಳ್ಳೋದಾಗಿತ್ತು. ಆಯಿತು ಆಚಾರ್ಯ, ಸತ್ತರು ಹಂದಿಯಾಗಿ ಹುಟ್ಟಿದರು, ಇನ್ನೇನು ಹೋಗಿದ್ದಾರೆ ಇವರೆಲ್ಲ ಶಿಷ್ಯರು, ಆ ಹಂದಿ ಹತ್ರ ಇದ್ದಾರೆ, ಹಡಿಬೇಕದು, ಕಾಯ್ತಾ ಇದ್ದಾರೆ. ಹಡಿದು ಕೂಡಲೇ ನೋಡಿದರು ಇಷ್ಟು ಜನ ಮಕ್ಕಳು, ಎಲ್ಲ ಚಿಕ್ಕ 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 ಹಂದಿಗಳೆಲ್ಲ ಇವೆ ಅದರಲ್ಲಿ, ಅದರಲ್ಲಿ ಈ ಗುರುಗಳು ಯಾರು ಹುಡುಕ್ಬೇಕಲ್ಲ, ಆ ಹಂದಿಯನ್ನು ಹುಡುಕ್ತಾ ಇದ್ರು. ಸಿಕ್ಕಿತು. ಆ ಸಿಕ್ಕಿದ ಕೂಡಲೇ ಇವ್ರು ತಂದುಕೊಂಡ ಕತ್ತಿ ಏನೋ ತಂದಿರ್ತಾರಲ್ಲ ಕೊಲ್ಲಬೇಕಾದ್ರೆ, ಅದು ದೂರ ಇಟ್ಟಿದ್ರು. ಹೋಗಿ ತರೋದ್ರೊಳಗೆ ಸ್ವಲ್ಪ ತಡ ಆಯಿತು, ಇನ್ನು ಕೊಲ್ಲಬೇಕು. ಆವಾಗ ಆ ಹಂದಿ ರೂಪದಲ್ಲಿ ಇವ್ರ ಗುರುಗಳು ಇದ್ದಾರಲ್ಲ, ಏ ಕೊಲ್ಲಬೇಡ್ರು ಅಂತ. ಅಲ್ಲ ಸ್ವಾಮಿ ನೀವೇ ಹೇಳಿದ್ರೆ ಅದು ಕೊಲ್ಲಬೇಕು ಅಂತ. ಅಲ್ಲ ನೀವು ಸ್ವಲ್ಪ ತಡ ಮಾಡಿದ್ರಲ್ಲ ಆ ಚಾಕು ತರಲಿಕ್ಕೆ, ಅಷ್ಟೊಳಗೆ ನಂಗೆ ಅಭಿಮಾನ ಬೆಳೆದು ಬಿಟ್ಟಿದೆ ಈ ಶರೀರದ ಮೇಲೆ, ಕೊಲ್ಲಬೇಡ್ರಿ ಇಲ್ಲೇ ಇರ್ತೀನಿ ಅಂತ ಹೋಗ್ಬಿಟ್ಟೆ. ಅದಕ್ಕೆ ಹುಟ್ಟಿದ ಕೂಡಲೇ ಕೊಂದು ಬಿಡಿ ಅಂತ. ಅದು ಎಂತ, ಅದಕ್ಕೆ ಭಾಗವತ ಹೇಳುತ್ತೆ ದೇವತೆಗಳ ಚರ್ಯ ಇವೆಲ್ಲ ನೋಡುವಾಗ, ನಿಮ್ಮ ನಿಮ್ಮ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಧರ್ಮ ಇದು, ಆ ಸ್ಕೇಲ್ ಏನಿದೆಯಲ್ಲ ಆ ಸ್ಕೇಲಿಂದ ಅವರ ಚರ್ಯಗಳನ್ನು ನೋಡಬೇಡಿ. ನಿಮ್ಮ ಸ್ಕೇಲ್ ಬಹಳ ಸಣ್ಣದು, ಅದು ನಿಮಗೆ ಇಟ್ಕೊಳ್ರಿ, ನೀವು ಆ ಸ್ಕೇಲ್ ಮೀರಿ ದಾಟಬೇಡಿ. ಅವರು ದಾಟಿಕೊಂಡೇ ಇರ್ತಾರೆ, ಅವರ ಚರ್ಯ ಬೇರೆ, ಹೌದಲ್ಲವೇ? ಅವರ ನೀವು ಅವ್ರ ತಂಟೆಗೆ ಹೋಗಬೇಡಿ, ಅವರು ಪಾಡಿಗೆ ಅವರು ಇರಲಿ. ಒಂದು ವೇಳೆ ಅವರ ಅನುಗ್ರಹ ಆಯಿತಾ, ನಿಮ್ಮಷ್ಟು ಅದೃಷ್ಟವಂತರು ಇನ್ಯಾರು ಇಲ್ಲ. ಇಲ್ವಾ, ನಿಮ್ಮ ಪಾಡಿ ನೀವಿರಿ, ಅವ್ರ ಪಾಡಿಗೆ ಅವರು ಇರ್ತಾರೆ, ಅವರ ತಂಟೆಗೆ ನೀವು ಹೋಗಬೇಡಿ ಬಾಯಿಂದ. ಅಂದರೆ ಅವರು ಎಷ್ಟು ಜನ್ಮಗಳನ್ನು ಅನುಭವಿಸಬೇಕೋ ಅವೆಲ್ಲ ನಿಮಗೆ ಬಂದು ಬೀಳುತ್ತೆ, ಆ ದುಃಖವೆಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ 6 ಜನ ಮಕ್ಕಳನ್ನು ಕೊಂದರು. ಕೊಂದ ಮೇಲೆ 7ನೇ ಮಗು ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಆಯಿತು. ಯಪ್ಪ ಎಂಥ ಅದು ನೋಡಿ, ಹೇಳುತ್ತಾರೆ ಇಬ್ಬರು ತಾಯಿಯಂದರು ತಪಸ್ಸು ಮಾಡಿದ್ದು, ಒಂದೇ ಮಗು ಬರಬೇಕು ನಮಗೆ ಇಬ್ಬರಿಗೂ ಸೇರಿ, ಇಬ್ಬರ ಹೊಟ್ಟೆಯಲ್ಲಿ ಬರಬೇಕು. ಇದೇನು ವಿಚಿತ್ರ ಬಯಕೆ, ತಥಾಸ್ತು ಅಂದರು. ವ್ಯವಸ್ಥೆ ಮಾಡೋ ಸ್ವಾಮಿ ಇದ್ದಾನೆ, ಅದಕ್ಕೇನು ಚಿಂತೆ. ದೇವ ಹೇಳಿದ ದೇವ ಮಾಯೆಗೆ, ದೇವಕೀ ದೇವಿಯ ಗರ್ಭದಿಂದ ಕೂಸನ್ನು ಸೆಳೆದು ಹೊರಕ್ಕೆ ರೋಹಿಣಿ ಗರ್ಭದಲ್ಲಿಡಬೇಕು, ರೋಹಿಣಿ ಮಗನಾಗಿ ಹೊರಗೆ ಬರಬೇಕು ಆ ಕೂಸು ಅಂತ ಹೇಳಿದರೆ, ದೇವಕೀ ದೇವಿ ಗರ್ಭ ಇತ್ತು, ದೇವಮಾಯ ಸೆಳೆದ ಕೂಡಲೇ ಇಲ್ಲಿ ಗರ್ಭ ಪಾತ ಆಯಿತು, ಅಬಾರ್ಷನ್ ಆಯಿತು ಅಂತ ಇವ್ರಿಗೆಲ್ಲರಿಗೂ ವಾರ್ತೆ. ಆ ಕೂಸು ಅಲ್ಲಿಗೂ ಟ್ರಾನ್ಸ್ಫರ್ ಆಯಿತು. ಹೀಗೆ ಎಲ್ಲಾದರೂ ಹುಟ್ಟಿದ್ದುಂಟ. ಅದಕ್ಕೆ ಸಂಕರ್ಷಣ ಅಂತ ಹೆಸರಿಟ್ಟು. ಸರಿ ನೋಡಿದ, ಅಯ್ಯೋ 7ನೇ ಕೂಸು ಗರ್ಭಪಾತ ಆಯಿತು ಅಂತ ತಿಳ್ಕೊಂಡ. ನಂತರ 8ನೇ ಕೂಸಿಗಾಗಿ ಕಾಯ್ತಾ ಇದ್ದಾನೆ. ಅಷ್ಟರೊಳಗೆ ಒಂದು ನಡೆಯುತ್ತಲ್ಲಿ ಏನು ಹೇಳ್ತಾರೆ, ದೇವಕಿ ವಸುದೇವರ ಹತ್ರ ಬರ್ತಾನೆ ಕಂಸ, 8ನೇ ಕೂಸಿಗಾಗಿ ವ್ಯವಸ್ಥೆ ಮಾಡುತ್ತಾನೆ. ಏನು ಹೊರಗೆ ಹೋಗಲೇಬಾರದು, ತನ್ನವರನ್ನೆಲ್ಲ ಅಲ್ಲಿಟ್ಟಿದ್ದಾನೆ ರಾಕ್ಷಸರನ್ನು, ವ್ಯವಸ್ಥೆ ಮಾಡಿಕೊಂಡು ಹೋದ. ಅದಕ್ಕೆ ಹೇಳ್ತಾರೆ ಸ್ವಾಮಿ ಸಂಕಲ್ಪ ಇದ್ರೆ ಏನಿದ್ರೆ ಏನಂತೆ ತಪ್ಪಿಸಿಕೊಂಡು ಹೋಗ್ತಾನೆ, ಅವನ ಸಂಕಲ್ಪ ಇಲ್ವಾ ಏನೂ ಇಲ್ಲದಿದ್ರೂ ಇಲ್ಲೇ ಬಿದ್ದಿರ್ತಾರೆ. ಅದೇ ಥರ ಸ್ವಾಮಿ ಬಂದ. ಹೇಗೆ ಬಂದ, ನಮ್ಮಂತೆ ಹುಟ್ಟಿ ಬಂದ ಅಂದ್ರೆ ಹೇಳಿದ್ರೆ ಇಲ್ಲ, ವಸುದೇವನ ಮನಸ್ಸನ್ನು ಪ್ರವೇಶ ಮಾಡಿ ನಂತರ ದೇವಕೀ ದೇವಿ ಗರ್ಭ ಪ್ರವೇಶ ಮಾಡಿ ಹೊರಗೆ ಬಂದು ನಿಂತ. ಇಷ್ಟೇ ಪ್ರಾದುರ್ಭೂತಿ ಅಂದರೆ, ಈ ರೂಮಿಂದ ನಾವು ಹೊರಗೆ ಹೋದಂತೆ ಆಕೆ ಗರ್ಭದಿಂದ ಏನು ಯೋನಿ ಮಾರ್ಗದಿಂದ ಬಂದದ್ದಲ್ಲ, ಹೊಟ್ಟೆಯಿಂದ ಡೈರೆಕ್ಟ್ ಆಗಿ ಹೊರಗೆ ಬಂದದ್ದು, ಹೊರಗೆ ಬಂದು ನಿಂತದ್ದು. ಚೂರು ಮುಂಚೆನೆ ಬ್ರಹ್ಮದೇವರು ಬಂದರು, ವಿಶೇಷವಾಗಿ ಗರ್ಭಸ್ತುತಿಯನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡಿಸಿಕೊಂಡ. ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಹೊರಗೆ ಬಂದು ಪ್ರಾದುರ್ಭೂತನಾಗಿ ನಿಲ್ತಾ ಇದ್ದಾನೆ, ಶಂಖಚಕ್ರ ಗದಾ ಪದ್ಮಧಾರಿ ಮೈಯೆಲ್ಲ ಆಭರಣ. ಯಾರೋ ಅಂದರು ಕೃಷ್ಣನು ನಮ್ಮಂತೆ ಹುಟ್ಟಿದವನು, ನೀವು ಸುಮ್ಮನೆ ಅದಕ್ಕೇನೋ ಬಿಲ್ಡಪ್ ಕೊಡ್ತಾ ಇದ್ದೀರಾ, ಇದೇ ಶಬ್ದಗಳೆಲ್ಲ ಬಳಸೋದು. ಅದಕ್ಕೆ ವ್ಯಾಜರಾಜರು ಹೇಳ್ತಾರೆ, ನಮ್ಮಂತೆ ಹುಟ್ಟಿದವನಾದರೆ ಮೈ ಮೇಲೆಲ್ಲ ಬಂಗಾರ ಆಭರಣ ಉಟ್ಕೊಂಡು ಬಂದಲ್ಲ, ಹಾಗಾದರೆ ಆ ತಾಯಿ ಬಯಕೆಗಾಗಿ ಬಂಗಾರ ತಿನ್ಲೇನು, ಎಷ್ಟು ಕೆ ಜಿ ಬಂಗಾರ ತಿನ್ಲಪ್ಪ ಅಂತ. ಆ ರೀತಿಯಾಗಿ ಶಂಖ ಚಕ್ರ ಗದಾಧಾರಿಯಾಗಿ ಸ್ವಾಮಿ ಹೊರಗೆ ಬರ್ತಾ ಇದ್ದಾನೆ, ದರ್ಶನ ಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ದೇವಕಿ ದೇವಿಗೆ, ಹೇ ದೇವಕಿ, ಹಿಂದೆ ನೀನು ಪುರುಷ್ಣಿ ಅಂತ ಬಂದೀಯ, ಈತ ವಿಶೇಷವಾಗಿ ಸುತಪ ಎಂಬ ಪ್ರಜಾಪತಿ, ನನಗಾಗಿ ತಪಸ್ಸು ಮಾಡಿದ್ದೀರಿ, ನಿಮ್ಮ ಮಗನಾಗಿ ಬಂದಿದ್ದೆ ನಾನು, ಪುಷ್ಣಿಗರ್ಭ ಅಂತ ಹೆಸರಿಂದ ಬಂದಿದ್ದೆ, ಅದು ನೆನಪು ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಈ ಜನ್ಮದಲ್ಲಿ ನನ್ನನ್ನು ಸ್ವಲ್ಪ ದೇವರು ಅಂತ ಮತ್ತು ಮಗ ಅಂತ ಎರಡೂ ರೀತಿಯಲ್ಲಿ ಚಿಂತನೆ ಮಾಡ್ತೀರಾ, ಅದು ಮೊದಲೇ ನಿರ್ಣಯ ಅಂದ್ಬಿಟ್ಟ ಹೇಳಿ ಚಿಕ್ಕ ಮಗುವಾಗಿ ಉಳಿತಾ ಇದ್ದಾನೆ. ಅಲ್ಲಿ ದೇವಕಿ ವಸುದೇವರಿಬ್ಬರು ಸ್ತೋತ್ರ ಮಾಡಿದ ಮೇಲೆ ಉಳಿದ ಆ ಸ್ತೋತ್ರ ಕಾಲಕ್ಕೆ ವಸುದೇವ ಚೆನ್ನಾಗಿ ಗಟ್ಟಿಯಾಗಿ ಸ್ತೋತ್ರ ಮಾಡಿದ. ಅಯ್ಯೋ ಕೇಳಿದರೆ ಪಕ್ಕದಲ್ಲಿದ್ದವರು ಎಲ್ಲಿ ಬರ್ತಾರೋ ಅಂತ ಹೆದರಿಕೆ ಇಲ್ಲ, ಯಾಕೆ ಎದುರಿಗೆ ದೇವರೇ ಇದ್ದಾರೆ ಅಂತ. ಆದರೆ ಪಕ್ಕದಲ್ಲಿ ದೇವಕಿ ದೇವಿ ಸ್ತೋತ್ರ ಮಾಡಿದ್ದು, ದೇವಕಿ ದೇವಿ ಹೆದರ್ತಾ ಹೇಳ್ತಾ ಕಂಸಾತ್ ಭೀತ ಶುಚಿಸ್ಮಿತ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕಂಸ ಬಂದ್ಬಿಡ್ತಾನೋ ಗಟ್ಟಿಯಾಗಿ ಸ್ತೋತ್ರ ಮಾಡಿದರೆ ಅಂತ ಹೆದರ್ತಾನೇ ಮಾಡಿದಂತೆ. ಅಲ್ಲಿ ನೋಡಬೇಕಾಗಿದ್ದು ಇಬ್ಬರಲ್ಲೂ ಒಬ್ಬನೇ ಸ್ವಾಮಿ ಇರೋದು, ಇವರ ಕರ್ಮಾನುಸಾರ ಭಯ ಇಲ್ಲದೆ ಸ್ತೋತ್ರ ಮಾಡಿಸಿದ, ಇವರ ಈಕೆ ಮೂಲಕ ಭಯದಿಂದ ಸ್ತೋತ್ರ ಮಾಡಿಸಿದ. ಚಿಕ್ಕ ಮಗುವಾಗಿ ನಿಂತ ಹೇಳಿದ, ನನ್ನನ್ನ ಗೋಕುಲಕ್ಕೆ ಕರ್ಕೊಂಡು ಹೋಗ್ರಿ, ನಾವೇ ಇದ್ದಿದ್ರೆ. ಆವಾಗ ನಾನು ಅಂತೀವಿ ಏನಂತ, ಏನು ದೇವರು ನೀನು, ನಿನ್ನ ಗೋಕುಲ ಕರ್ಕೊಂಡು ಹೋಗ್ಬೇಕಾ, ಯಾಕೆ ನೋಡು ಈ ಸಂಕೋಲೆ ನೋಡು, ಕೈಗೆಲ್ಲ ಸಂಕೋಲೆ ಹಾಕಿದ್ದಾರೆ, ಕಾಲಿಗೆ ಸಂಕೋಲೆ ಹಾಕಿದ್ದಾರೆ, ಸುತ್ತು ಬಾಗಿಲುಗಳೆಲ್ಲ ಬಂದು ಅದಕ್ಕೆಲ್ಲ ದೊಡ್ಡ ದೊಡ್ಡ ಬೀಗ ಹಾಕಿದ್ದಾರೆ, ಹೊರಗೆ ದೈತ್ಯರು ಕೂತಿದ್ದಾರೆ ಅಲ್ವಾ, ನಾವೇನಾದ್ರೆ ನೋಡು ಎಲ್ಲ ಇದೆ, ಹೆಂಗೆ ಕರ್ಕೊಂಡು ಹೋಗ್ಬೇಕು ನಿನ್ನ, ಏನು ದೇವರು ಅಂದರೆ ಆಯ್ತಾ, ಈ ನಮ್ಮ ಮಾತಿನ ದೇವರಿಗೇನೇ ಸಹಸ್ರನಾಮ ಶುರು ಮಾಡ್ತೀವಿ ನಾವು, ದೇವರೇ ಅಂದ್ಕೊಳ್ತಾರೆ, ಯಾಕಾದ್ರೂ ಹೇಳಿದ್ನಪ್ಪ ಇವರಿಗೆ. ನಮ್ಮ ಸ್ವಭಾವ ಅಷ್ಟೇ, ದೊಡ್ಡವರು ಏನು ಹೇಳಿದರು ರಿವರ್ಸ್ ಅಟ್ಯಾಕ್ ಮಾಡೋದೇ ನಮ್ಮ ಕರ್ಮದಲ್ಲಿ ಕೂತಿರುತ್ತಾದ್ದರಿಂದ ಹಾಗೆ ಸಾಧನೆ ಮಾಡ್ತಿರ್ತೀವಿ ನಾವು. ವಸುದೇವ ಹಾಗಲ್ಲ, ಹೇಳಿದ್ದು ದೇವರಯ್ಯ ಅಂದರೆ ಏನಂತೆ ಹೇಳಿದರು, ದೇವ ಹೇಳಿದ ಅಂದರೆ ಅದಕ್ಕೆ ತಕ್ಕ ವ್ಯವಸ್ಥೆ ಅವನೇ ಮಾಡುತ್ತಾನೆ, ಅದರಲ್ಲಿ ಚಿಂತೆ ಇಲ್ಲ. ಅದರ ಕೈ ಮುಗದ, ಸ್ವಾಮಿ ನಿನ್ನಿಚ್ಛಾ ಹೊರಡುತ್ತೇನೆ ಅಂತ ಎದ್ದ. ಸಂಕೋಲೆ ಅಡ್ಡಿ ಇದೆಯಲ್ಲ, ಎಲ್ಲ ಸಂಕೋಲೆ ಪುಡಿ ಪುಡಿಯಾಗಿ ಕೆಳಗೆ ಬಿತ್ತು, ಕತ್ತರಿಸಿ ಹೋಗಿ ಕೆಳಗೆ ಬಿತ್ತು, ಅದು ಸಂಕಲ್ಪ ಶಕ್ತಿ. ಭಗವಂತ ನೋಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ, ಅಪ್ಪ ಸಂಕೋಲೆ ಇದ್ರೂ ನಿನ್ನ ಮನಸ್ಸಿಗೆ ಸಂಕೋಲೆ ಇಲ್ಲ, ಎಷ್ಟು ಚೆನ್ನಾಗಿದೆ, ಶರೀರಕ್ಕೆ ಸಂಕೋಲೆ ಇದೆ, ನಮಗೆ ಹಾಗಲ್ಲ, ಶರೀರಕ್ಕೇನು ಸಂಕೋಲೆ ಇಲ್ಲ, ಮನಸ್ಸಿಗೆ ವಿಚಿತ್ರ ಸಂಕೋಲೆ, ಎಲ್ಲ ರೀತಿ ಅಡ್ಡ ಕೂತಿರುತ್ತೆ, ಹೌದಲ್ವೇ. ಆ ರೀತಿಯಾಗಿ ಕೈ ಸಂಕೋಲೆಗಳೆಲ್ಲ ಬಿಟ್ಟು ಹೋಯಿತು. ನಂತರ ಬಾಗಿಲುಗಳು ಹಾಕಿದ್ದಾರೆ, ಅಲ್ಲಿ ನೋಡಿದ್ದೀರಾ ಮಥುರಾದೊಳಗೆ ಬಾಗಿಲು ಹೇಗಿರುತ್ತೆ ಅಂತ, ಆ ಜೈಲೊಳಗೆ ಇಷ್ಟಿಷ್ಟು ದಪ್ಪ ಏನು ಗೋಡೆ ದೊಡ್ಡ ದೊಡ್ಡದು, ಅದರ ಒಳಗೆ ಕಬ್ಬಿಣದ ಪ್ಲೇಟ್ಸ್, ಇಷ್ಟಿಷ್ಟು ದಪ್ಪ ಪ್ಲೇಟ್ಸ್ ಇಂದ ಆ ಕಾಲಕ್ಕೆ ಅದು ಹೇಗೆ ಮಾಡಿದ್ರು ಮಹಾನುಭಾವರು, ಆ ಪ್ಲೇಟ್ಸು ಇನ್ನೊಂದು ಎರಡೆರಡು ಇಷ್ಟಿಷ್ಟು ದಪ್ಪ ಪ್ಲೇಟ್ ಇದ್ರೆ ಐರನ್ ಪ್ಲೇಟ್ಸ್ ಅದು, ಅದಕ್ಕೆ ಇಷ್ಟಿಷ್ಟು ದಪ್ಪ ರಿವೆಟ್ ಹಾಕಿ ವೆಲ್ಡ್ ಮಾಡಿದ್ದಾರೆ ನೋಡಿ, ನಾವು ಏನು ಮಾಡಿದ್ರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು, ಒಳಗೆ ಕಬ್ಬಿಣದ ಗೋಡೆ ಸುತ್ತು ಮತ್ತು ಪ್ರಹರಿ ಗೋಡೆ, ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಅದರಲ್ಲಿ ಅಂಥ ಕಬ್ಬಿಣದ ಬಾಗಿಲುಗಳೆಲ್ಲ ಇವೆ, ಆ ಬಾಗಿಲುಗಳಿಗೆ ಹಾಕಿದ ಬೀಗಗಳು ತಾವಾಗಿ ಕಳಚಿ ಬಿದ್ದವು, ಹಾಗೆ ವಿಶೇಷವಾಗಿರತಕ್ಕಂಥ ಬಾಗಿಲುಗಳು ತಾವಾಗಿ ತೆಕ್ಕೊಂಡು ದೆವ್ವ ಕೂತಾರಲ್ಲ ಹೊರಗೆ, ಎಲ್ಲರೂ ಮಲಗಿಬಿಟ್ರು. ವಾದಿರಾಜರು ಸುಂದರವಾಗಿ ಹೇಳ್ತಾರೆ, ಜೀವಿಯಾದವ ಅವನಿಗೆ ಸಂಸಾರದ ಸಂಕೋಲ ಎಷ್ಟೇ ಇರಬಹುದು, ಅವನ ಇಂದ್ರಿಯಗಳೆಲ್ಲ ಮುಚ್ಚಿರಬಹುದು, ದೈತ್ಯರ ಕಾಟ ತುಂಬ ಇರಬಹುದು, ತತ್ವಾಭಿಮಾನಿ ದೈತ್ಯರೇ ಆ ಬಾಗಿಲುಗಳ ಹತ್ರ ಇಂದ್ರಿಯಗಳ ಹತ್ರ ಕಾದುಕೊಂಡು ಕೂತಿರಬಹುದು. ಸ್ವಾಮಿ ಸಂಕಲ್ಪ ಆಯಿತ, ಇವನ ಎಲ್ಲ ಸಂಕೋಲ ಕಳಚಿ ಬೀಳುತ್ತೆ, ಇಂದ್ರಿಯಗಳು ದೇವರ ಕಡೆ ತೆಗೆದುಕೊಳ್ಳುತ್ತೆ, ಇಂದ್ರಿಯಾಭಿಮಾನಿ ದೈತ್ಯರೆಲ್ಲ ಮಲಗಿ ಬಿಡುತ್ತಾರೆ, ಯಾರ ಕಾಟ ಇರಲ್ಲ, ಜೀವ ಮುಂದಕ್ಕೆ ಹೊರಡಬಹುದು, ದೇವರನ್ನ ಹೊತ್ತುಕೋಬೇಕೆಂಬ ಆಲೋಚನೆ ಇದ್ದರೆ ಹೊತ್ತುಕೊಂಡು ಹೊರಡಬಹುದು ಅಂತ ವಾದಿರಾಜರು ಸುಂದರವಾಗಿ ಹೇಳ್ತಾರೆ. ಅವರು ಆಧ್ಯಾತ್ಮಪರವಾಗಿ ಅದ್ಭುತ ಅರ್ಥಗಳನ್ನು ಹೇಳ್ತಾರೆ, ಆಧ್ಯಾತ್ಮ ಗುರುಗಳು ತಾನೇ ಅವರು. ಅಂಥ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ದೇವರನ್ನ ಹೊತ್ತುಕೊಂಡು ಹೊರಟಿದ್ದಾರೆ. ಒಂದು ಸಲ ನಾವು ನೀವು ಆ ಪಿಕ್ಚರ್ ಹಾಕ್ಕೊಳ್ಳಿ ಅಂತ ನೀವು ಶಬ್ದ ಹಾಕ್ತಾ ಇರ್ತಾರಲ್ಲ, ಆ ರೀತಿ ಚಿತ್ರಣ ಮಾಡಿಕೊಳ್ಳಿ. ಇಡೀ ಮಥುರಾ ಪಟ್ಟಣ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಾರೆ, ಅವಾಗೇನು ಸ್ಟ್ರೀಟ್ ಲೈಟ್ಸ್ ಇಲ್ಲ, ಎಲ್ಲ ದೀವಟಿಗೆಗಳು, ದೀವಟಿಗಳು ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಉರಿಯುತ್ತಾ ಇವೆ. ಆ ಬೆಳಕಿನಲ್ಲಿ ಅಲ್ಲಲ್ಲಿ ಭಟರು ತಿರುಗಬೇಕು, ಅವರೆಲ್ಲರೂ ಮಲಗಿದ್ದಾರೆ, ಯಾರೂ ಇಲ್ಲ. ಆ ಒಂದು ಸೆರೆಮನೆಯಿಂದ ಒಬ್ಬ ವ್ಯಕ್ತಿ ಕೂಸನ್ನು, ಆ ಕೂಸು ಒದರ್ತಾ ಇಲ್ಲ, ಚೀರ್ತಾ ಇಲ್ಲ, ಬಹಳ ತಂಟೆ ಕೂಸದು, ಒದರ್ತಾನೆ ಇಲ್ಲ, ಸೈಲೆಂಟಾಗಿ ಕೂತಿದೆ. ಆ ಕೂಸನ್ನು ಕರ್ಕೊಂಡು ಸರಸರ ಸರಸರ ಸರನೆ ಆ ಮಥುರಾ ಪಟ್ಟಣದಿಂದ ಹೊರಗೆ ಬರ್ತಾ ಇದ್ದಾನೆ. ಎಷ್ಟು ದೊಡ್ಡ ಬಾಗಿಲು ಹೊರಗಿನದ್ದು ಪಟ್ಟಣದ್ದು, ಅಂಥ ಕಂಸನ ಕೋಟೆ ಅದು ಹೇಗಿರಬೇಕು, ಅಂಥ ಬಾಗಿಲು ತನ್ನಾಗಿ ತೆರೀತಾ ಇದೆ. ಅಷ್ಟು ದೊಡ್ಡ ಪಟ್ಟಣದಿಂದ ಹೊರಗೆ ಬರ್ತಾ ಇದ್ದಾನೆ, ಹೊರಗೆ ಬಂದರೆ ಯಾರೂ ಇಲ್ಲ, ಮಳೆ ಬರ್ತಾ ಇದೆ, ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಶೇಷದೇವರು ಛತ್ರ ಹಿಡಿತಾ ಇದ್ದಾರೆ, ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಹಿಂದೆ ಹಿಂದೆ ಶೇಷದೇವರು ಬರ್ತಾ ಇದ್ದಾರೆ. ಮೇಲೆ ವಿಶೇಷವಾಗಿ ಮಣಿಗಳ ಕಾಂತಿಯ ಫ್ಲಡ್ ಲೈಟ್ ಥರ ಬೀಳ್ತಾ ಇದೆ, ಎಷ್ಟು ಚೆನ್ನಾಗಿದೆ ಆ ರಾತ್ರಿ ಕಾಲದಲ್ಲಿ ಅದೊಂದು ಚಿತ್ರಣ ತಂದುಕೊಂಡ್ರೆ. ಸರಸರಸರ ವ್ಯಕ್ತಿ ಬರ್ತಾ ಇದ್ದಾರೆ, ಯಮುನಾ ನದಿ ಉಕ್ಕಿ ಹರಿತಾ ಇದ್ದಾಳೆ, ಅಂಥ ನದಿ ಇವರನ್ನು ನೋಡಿದ ಕೂಡಲೇ ಎರಡು ಭಾಗ ಆಗಿ ಮಧ್ಯೆ ಹಾದಿ ಬಿಟ್ಟದ್ದು, ಎಂಥದ್ದು ಆ ಹಾದಿಯಲ್ಲಿ ಹೇಳುತ್ತಾರೆ, ಮುಳುಗಿ ಹೋಗುವ ನೀರು ಮೊಣಕಾಲಿಗೆ ಬಂತು. ವಾದಿರಾಜ ಸುಂದರವಾಗಿ ಹೇಳ್ತಾ ಬರ್ತಾರೆ, ಯಾವ ಜೀವಿಯಾದರೆ ಭಗವಂತನ ಹೊತ್ತುಕೊಂಡು ತಲೆಯಲ್ಲಿ ಸಾಧನಾ ಮಾರ್ಗದಲ್ಲಿ ಹೊರಟರೆ ಅವರಿಗೆ ನಿಶ್ಚಯ ಜ್ಞಾನ ಕೊಡಲಿಕ್ಕೆ ಶೇಷದೇವರೇ ಬರ್ತಾರೆ, ಅವರಿಗೆ ಯಾವ ತೊಂದರೆ ಆಗದೇ ಇರುವಂತೆ ಶೇಷದೇವರು ಕೊಟ್ಟ ಜ್ಞಾನದ ಅಡಿಯಲ್ಲಿ ಅವರೆಲ್ಲ ಆ ಬೆಳಕಿನಲ್ಲಿ ಹೋಗಬಹುದು. ಸಂಸಾರವೆಂಬ ಯಮುನಾ ನದಿ ಉಕ್ಕಿ ಹರಿಯೋದು ಇವರಿಗೆ ಮೊಣಕಾಲಿಗೆ ಬರುತ್ತೆ, ಸಂಸಾರವನ್ನು ಸುಲಭವಾಗಿ ದಾಟಿಬಿಡಬಹುದು, ಪ್ರೊವೈಡೆಡ್ ಏನು, ತಲೆಯಲ್ಲಿ ಕೃಷ್ಣನನ್ನು ಹೊತ್ತುಕೊಂಡಿರಬೇಕು. ದಾಟಿದರು, ದಾಟಿದ ಮೇಲೆ ವಿಶೇಷವಾಗಿ ಈಚೆ ದಡಕ್ಕೆ ಬರುತ್ತಾ ಇದ್ದಾರೆ, ಗೋಕುಲ ದೂರ, ಆದರೆ ನಂದ ಕಪ್ಪ ಕಟ್ಟಬೇಕಾಗಿತ್ತು. ಅವಾಗ ನಂದನ ಹೆಂಡತಿ ಯಶೋಧಾದೇವಿ ಕೇಳ್ತಾಳೆ, ನೀವಿಲ್ಲದೆ ನಾನು ಹಡಿಯಲ್ಲ, ನಿಮ್ಮ ಜೊತೆಗೇ ನಾನು ಬರ್ತೇನೆ ಅಂದಾಗ ಯಮುನಾ ನದಿಯ ಆಚೆ ದಡೆಯಲ್ಲಿ ಡೇರೆಯನ್ನು ಹಾಕಿ, ಬಟ್ಟೆಯ ಮನೆ ಅದು ಡೇರಾ ಅಂತ ಕರೀತಾರೆ, ಅದನ್ನು ಹಾಕಿ ಅದರೊಳಗೆ ಆಕೆಯನ್ನಿಟ್ಟು ಕಪ್ಪ ಕಟ್ಟಲಿಕ್ಕೆ ನಂದ ಈಚೆ ಬಂದಿತ್ತ. ಆ ಒಂದು ಸಂದರ್ಭದಲ್ಲಿ ನದಿ ದಾಟಿದ ಕೂಡಲೇ ಅಲ್ಲೇ ಮಗು, ಈ ಮಗುವನ್ನು ಅಲ್ಲಿಟ್ಟು ಆ ಮಗುವನ್ನು ಕರ್ಕೊಂಡು ಬರಬೇಕು. ಅಲ್ಲಿ ನೋಡಿದರೆ ಆಕೆ ಹಡೆದಿದ್ದಾಳೆ, ನಿದ್ರಾದೇವಿಯನ್ನು ಹಡೆದಿದ್ದಾಳೆ, ನಿದ್ದೆಗೆ ಅಭಿಮಾನಿನಿ ದುರ್ಗಾದೇವಿ ಆಕೆಯನ್ನು ಹಡೆದಿದ್ದಕ್ಕೆ ನೋಡಿ, ತಾಯಿಗೆ ಗೊತ್ತಿಲ್ಲ ಮಗುವನ್ನು ಹಡೆದಿದ್ದು. ಆಕೆಯೂ ದೇವರಂತೇನೆ ಹೊಟ್ಟೆಯಿಂದ ಹೊರಗೆ ಬಂದದ್ದು, ಹಡಿಯೋ ಪ್ರಸಂಗವೇ ತಾಯಿಗಿಲ್ಲ, ಅದಕ್ಕೆ ತಾಯಿಗೆ ಗೊತ್ತಾಗಿಲ್ಲ, ಸುತ್ತಿದ್ದವರಿಗೆ ಗೊತ್ತಾಗಿಲ್ಲ, ಗೊತ್ತಾಗಿದ್ದು ವಸುದೇವನಿಗೆ. ವಸುದೇವ ಬರೋ ಹೊತ್ತಿಗೆ ಅಲ್ರಿ ಮನೆಯಲ್ಲಿ ಹೀಗಿದ್ದುಕೊಂಡು ಆ ಡೇರೆಯಲ್ಲಿ ಬಾಗಿಲು ಹಾಕ್ಕೊಳ್ಳಲ್ಲ ಅಂದರೆ ಡೇರೆ ಇರೋದೇ ಬಾಗಿಲು ಇರಲ್ಲ, ಬಟ್ಟೆ ಇದಿರುತ್ತಷ್ಟೇ. ಆ ರೀತಿಯಲ್ಲಿ ಒಳಗೆ ಬಂದು ಆ ಕೂಸನ್ನ ನೋಡಿದ, ಈ ಕೂಸನ್ನಲ್ಲಿಟ್ಟ, ಆ ಕೂಸನ್ನ ಕರ್ಕೊಂಡ, ಹೊರಟೇ ಬಿಟ್ಟ. ಅಲ್ಲಿ ಹೇಳ್ತಾರೆ, ಹಾ ದೇವ ಅನ್ನಲ್ಲ, ಏನಂತ, ನನ್ನ ಅಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಕೂಸಿರುತ್ತೆ, ಆ ಕೂಸನ್ನ ಕರ್ಕೊಂಬಂದ್ಬಿಡು, ನನ್ನಲ್ಲಿಡು. ನಾವಾದರೆ ಏನಂತೀವಿ, ಏನು ದೇವರು ನೀನು, ಏನು ದೇವರು ನೀನು, ಅಲ್ಲಯ್ಯ ನಿನ್ನ ಅಲ್ಲಿಟ್ಟರೆ ನೀ ಚೆನ್ನಾಗಿರ್ಬೋದು, ಪಾಪ ಆ ಕೂಸನ್ನು ಇಲ್ಲಿ ತಂದು ಕಂಸನಿಗೆ ಕೊಟ್ಟರೆ ಕೊಂದು ಬಿಡ್ತಾನಲ್ಲ, ಅಂದರೆ ನೀ ಚೆನ್ನಾಗಿರಬೇಕು, ಆ ಕೂಸು ಸಾಯ್ಬೇಕಾ, ಏನು ದೇವರು ನೀನು, ನಿನ್ನ ಕಾಲು ನಾವು ಹಿಡಿಬೇಕಾ, ನಾ ಮಾಡಲ್ಲ ಅಲ್ವಾ. ಯಾಕೆ, ನಮಗೆ ಗೊತ್ತಿದ್ದ ಧರ್ಮವೇ ಶ್ರೇಷ್ಠ, ಇನ್ಯಾರಿಗೂ ಧರ್ಮಗಳೇ ಗೊತ್ತಿರಲ್ಲ, ದೇವರಿಗೂ ಗೊತ್ತಿರಲ್ಲ, ನಮ್ಗೆ ಗೊತ್ತಿದ್ದಷ್ಟು ಅಲ್ವಾ. ದೇವರೇ ಉಪದೇಶ ಕೊಡ್ತೀವಿ, ನಿಂಗೇನು ಬುದ್ಧಿದೆಯೋ ಇಲ್ವೋ, ಧರ್ಮ ಅಂದರೆ ಇದು, ಇನ್ನೊಬ್ಬರಿಗೋಸ್ಕರ ನಾವು ಬದುಕಬೇಕಷ್ಟೇ, ನಮಗಾಗಿ ಇಲ್ಲ, ಕೊಲ್ಲಬಾರದು, ನಮಗೇ ಗೊತ್ತು, ನಿಂಗೆ ಗೊತ್ತಿಲ್ವಾ, ನೀ ದೇವರು ಅಂತೀಯ, ಯಪ್ಪ ದೇವರು ತಲೆ ಹಿಡ್ಕೊಂಡೇ ಕೂಡ್ಬಿಡ್ಬೇಕು, ನಾನು ಯಾಕಾದರೂ ಇವ್ರ ಕೈ ಸಿಕ್ಕಾಕೊಂಡ ಅಂಥೇಳಿ ಅಲ್ವೇ. ಎಷ್ಟು ಉಪದೇಶ ಕೊಟ್ಬಿಡ್ತೀವಿ ದೇವರಿಗೂ ಕೂಡ, ಬ್ರಷ್ ಹಾಕಿ ತೆಗ್ಬಿಡ್ತೀವಿ. ವಸುದೇವ ಮಾತಾಡಲಿಲ್ಲ, ಸ್ವಾಮಿ ನೀನು ಶುದ್ಧ, ನಿನ್ನಷ್ಟು ಶುದ್ಧರು ಯಾರೂ ಇಲ್ಲ, ನಮ್ಮ ನಮ್ಮ ಧರ್ಮಗಳ ಪಾಠ, ನಮ್ಮ ಧರ್ಮಗಳ ಸ್ಕೇಲು ಎಲ್ಲ ನಮಗಯ್ಯ, ನಿನಗಲ್ಲ, ನೀನೇ ಧರ್ಮದ ಮೂರ್ತಿ, ನೀ ಮಾಡಿದ್ದು ಧರ್ಮ ಅಂದರೆ ನೀನು ಏನು ಮಾಡ್ತೀಯೋ ಅದು ಧರ್ಮವೇ ಮಾಡ್ತೀಯ, ಅದು ಎಲ್ಲರಿಗೂ ಗೊತ್ತಿಲ್ಲ ಹರಿಯೇ. ಸ್ವಾಮಿ ನಿನ್ನಲ್ಲಿ ಸಂಶಯ ಬಾರದಂತೆ ಮಾಡು ಅಂತ ಕೇಳಿಕೊಂಡ, ದೇವರು ಹೇಳಿದ್ದನ್ನ ಮಾಡಲಿಕ್ಕೆ ಹೊರಟ. ಅದಕ್ಕೆ ಆತ ಅಲ್ಲಿ ದೇವರು ಬಂದಿತ್ತು. ನಮಗೆ ದೇವರು ಯಾಕೆ ಸಿಗ್ತಾ ಇಲ್ಲ, ನಮ್ಮ ಅತೀ ಬುದ್ಧಿ ಇದೆಯಲ್ಲ, ನಮಗೇ ಗೊತ್ತಿದ್ದೇನಿದೆ ಅದು ನಮಗೆ ಗೊತ್ತಿದ್ದಷ್ಟು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ನಿರ್ಣಯ ಮಾಡಿಕೊಂಡು ಗುರುಗಳನ್ನ, ದೇವತೆಗಳನ್ನ, ದೇವರನ್ನ, ಎಲ್ಲರನ್ನ ನಮ್ಮ ಸ್ಕೇಲ್ ಪ್ರಕಾರ ಅಳಿಲಿಕ್ಕೆ ಹೋಗಿ ಅವ್ರು ಯಾಕೆ ಹೀಗೆ ಮಾಡಿದ್ರು, ಇವ್ರು ಯಾಕೆ ಹಾಗೆ ಮಾಡಿದ್ರು ಅಂಥೇಳಿ ಅವರಿಗೇನೇ ನಾವು ತೆಂಗಿನಕಾಯಿ ಒಡೆಯುತ್ತಾ ಇರ್ತೀವಿ ಅಲ್ವಾ. ಅದು ಬುದ್ಧಿ ಬಿಡ್ರಿ, ನಮ್ಮ ಧರ್ಮದ ಸ್ಕೇಲ್ ನಂಬರಿಗೇನೆ ದೇವರು ದೇವತೆಗಳಿಗೆ ನಮ್ಮ ಸ್ಕೇಲ್ ಅಂಟಿಸಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಎಲ್ಲಿ ನೋಡಿದ್ರದೇ ಬರ್ತಾ ಇದೆ, ಒಳಗೇನೋ ಗುಟ್ಟಿಟ್ಕೊಂಡು ಬಂದಿರ್ತಾರೆ. ಹೌದು, ಹಾ ಮುಂದೆ ನೋಡಿ, ನಾವು ಒಂದು ವೇಳೆ ಹೇಳಿದ್ರೆ ದೇವ ಅಂತಿದ್ದ, ನಿಂಗೇನು ಗೊತ್ತೋ ಹುಚ್ಚ, ಆ ಕೂಸು ಏನು ಸಾಯಲ್ಲ, ಆ ಕೂಸು ಹಾರಿ ಹೋಗೋ ಕೂಸು ಅಂತ ಹೇಳ್ತಾರೆ, ಹೌದಲ್ವೋ. ಆದರೆ ವಸುದೇವನಿಗೆ ಆ ಕೂಸು ಇಲ್ಲಿ ಬಂದ ಮೇಲೆ ಹೆಣ್ಣು ಕೂಸು ಹಾರಿ ಹೋಗುತ್ತೆ, ಸೇಫ್ ಆಗಿರುತ್ತೆ ಅಂತ ಇದು ಯಾವುದು ಗೊತ್ತಿಲ್ಲ. ದೇವರು ಹೇಳಿದ ಮುಗಿತಷ್ಟೇ, ಹಾ ಆ ನಿಶ್ಚಯ ಬೇಕು. ಆ ನಿಶ್ಚಯ ಬಂದರೆ ಎಲ್ಲ ರೀತಿ ಒಳ್ಳೇದಾಗ್ಬಿಡುತ್ತೆ, ನಮಗೆ ಯಾವ ಸಂಶಯವೇ ಇಲ್ಲ. ಆ ಕೂಸನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಸುಮ್ಮನೆ ಇತ್ತು ಕೂಸು, ಇಲ್ಲಿ ಬಂದು ಕೂಡಲೇ ಚೀರ್ಲಿಕ್ಕೆ ಶುರು ಮಾಡಿತ್ತು. ಈ ಚೀರ್ಲಿಕ್ಕೆ ಶುರು ಮಾಡಿ ನೋಡಿ, ಬಂದು ಕೂಡಲೇ ಎಲ್ಲವೂ ಹಾಗೆ ತೆಗೆದಿತ್ತು. ಇವರು ಒಳಗೆ ಬಂದ ಕೂಡಲೇ ಮಹಾದ್ವಾರ ಮೊದಲುಕೊಂಡು ಎಲ್ಲ ದ್ವಾರಗಳು ಧಬ್ 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 ಅಂತ ಎಲ್ಲ ಬಿದ್ದಾಯಿತು. ಕಳಗ ಬಿದ್ದ ಎಲ್ಲ ಕೀಲಿಗಳು ಬಿದ್ದಾಯಿತು, ಇವರ ಕೈಗೆ ಸಂಕೋಲೆ ಬಂದಾಯಿತು, ಕೂಸು ಚೀರಿ ಆಯಿತು, ಮಲಗಿದ್ದವರು ಹೊರಗೆ ಎದ್ದಾಯಿತು, ಕಂಸನಿಗೆ ಓಡಿ ಹೋಗಿ ಹೇಳಿ ಆಯಿತು. ಇನ್ನು ಕಂಸ ಏನು ಮಾಡಿದ ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ.